ಆಶಾವೃತಿ ಮಾಂತಾಮೋಕ್ಷ ವಿಮೋಕ್ಷದಂ ಹರಿಮಯಂ ನಿತ್ಯಂ ಸದೋಪಾಸ್ಮಹೇ. ಕೋನ ಆತ್ಮ ಕಿಂ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್ ಸ್ಥೂಲ ವಿಶ್ವಾನರ ಪ್ರಥಮ ಪಾದ. ಓಂ ವಿಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್ವಂ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಇತ್ಯಾದಿಶ್ಚ ವೈಶ್ವಾನರೋ ವಿಷ್ಣುರಿತಿ ಸಿದ್ಧಂ. ವೈಶ್ವಾನರ ಆದರೆ ಬರೀ ಅಗ್ನಿಯಲ್ಲ, ಇಷ್ಟೆಲ್ಲ ಪ್ರಸಂಗ ಇದೆ ಅಂತ ಹೇಳ್ತಾರೆ. ಕೋನ ಆತ್ಮ ಕಿಂ ಬ್ರಹ್ಮ ಸೋಯಂ ಆತ್ಮ ಚತುಷ್ಪಾತ್ ಮಾಂಡುಕ್ಯ ಸ್ಥೂಲ ಹುಕ್ ವೈಶ್ವಾನರ ಪ್ರಥಮ ಪಾದ ಅಲ್ಲೇ ಬಂದಿದೆ. ವೈಶ್ವಾನರ ಪ್ರಥಮ ಪಾದ ಅದು 19 ಮುಖ ಎಲ್ಲ ಹೇಳಿದ್ದಾರೆ. ಆಮೇಲೆ ಬ್ರಹ್ಮಸೂತ್ರ, ಓಂ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್ ಓಂ, ಆಮೇಲೆ ಅಹಂ ವೈಶ್ವಾನರೋ ಭೂತ್ವಾ ಗೀತಾ, ಇಷ್ಟೆಲ್ಲ ಪ್ರಮಾಣಗಳಿರೋದ್ರಿಂದ ಇಲ್ಲಿ ಬಂದಿರತಕ್ಕಂಥ ವೈಶ್ವಾನರ ವಿಷ್ಣುವೇ ಹೊರತು ಈ ಅಗ್ನಿ ಅಲ್ಲ ಅಂಬುದನ್ನು ಹೇಳಿದರು. ಇತ್ಯಾದಿಶ್ಚ ವೈಶ್ವಾನರೋ ವಿಷ್ಣು ರೀತಿ ಸಿದ್ಧಂ ಸ ವಾಯು ಸ ಆಕಾಶ ವಾಯುಶ್ಚ ಆಕಾಶಶ್ಚ ಅಧಿತಿಷ್ಠತಃ ಇತಿ ವಚನಾತ್ ವಾಯೋ ರೂಪಂ ಅನ್ಯಾಧಿಷ್ಠಿತಂ ಆಕಾಶಾಖ್ಯಂ ವಾಯೋ ಸ್ವರೂಪಮಿತಿ ವಿಜ್ಞಾಯತೆ. ಅಷ್ಟೇ, ಇಲ್ಲೂ ಕೂಡ ವಾಯು ಆಕಾಶ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ವಾಯುದೇವರು ಆಕಾಶಾಭಿಮಾನಿ ದೇವತೆ, ಅಲ್ಲಿ ಲಕ್ಷ್ಮಿ ಆವೇಶ, ಅದೆಲ್ಲ ಸಿದ್ಧವಾಗಲಿಕ್ಕೆ ಇಷ್ಟು ಆಧಾರ ಇದೆ ಅಂತ ಕೋಟ್ ಮಾಡ್ತಾರೆ. ಇಷ್ಟೊತ್ತು ಏನು ಕೊಟ್ಟಿದ್ದಾರೆ, ಅದಿಷ್ಟು ವೈಶ್ವಾದರ ವಿದ್ಯಾಯಾಮ ಅಂತ ಪ್ರಮಾಣವಾಕ್ಯ ಹಿಂದೆ ಕೊಟ್ಟಿದ್ದೆಲ್ಲ. ಆ ಸಪೋರ್ಟಿವ್ ಸ್ಟೇಟ್ಮೆಂಟ್ಸ್ ವಿಷ್ಣು ಕೂಡ ಸಪೋರ್ಟ್ ಮಾಡ್ತಕ್ಕಂಥ ಇನ್ನೂ ಅಂಶಗಳು. ಬಹುಪ್ರಮಾಣ ಸಂವಾದಸ್ಯ ದಾರ್ಢ್ಯ ಹೇತುರೇವ, ಹೆಚ್ಚೆಚ್ಚು ಪ್ರಮಾಣಗಳನ್ನು ಕೊಟ್ಟಷ್ಟು ಕೂಡ ದಾರ್ಢ್ಯ ಉಂಟಾಗೋದ್ರಿಂದ ಆಚಾರ ಇಷ್ಟೆಲ್ಲ ವಿಶೇಷ ಅಂಶಗಳನ್ನು ಕೊಡ್ತಾರೆ. ಆಕಾಶನಾಮ ವಿಘ್ನೇಶು ವಾಯುಶ್ಚ ಆಕಾಶಕ ಸ್ಮೃತ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾ ಆಕಾಶೋ ಹರಿ ಸ್ವಯಂ. ಇದು ಆಕಾಶ ಆದರೆ ವಾಯುದೇವರು ಅಂತ ಅರ್ಥ ಮಾಡಿದರೆ ಹಾಗೆ ಮಾಡ್ಬೋದಾ ಅಂದರೆ ಆಕಾಶ ಶಬ್ದಕ್ಕೆ 4 ಅರ್ಥ ಇದೆ ಅಂತ ಹೇಳಿ. ಆಕಾಶನಾಮ ವಿಘ್ನೇಶ ಮಹದ ಆಕಾಶಪತಿ ಕರುಣಾಳು ಕೈಪಿಡಿ ದೆಮ್ಮನುದ್ಧರಿಸೋ, ಭೂತಾಕಾಶ ಒಂದು ಅದಕ್ಕೆ ವಿಘ್ನೇಶ. ವಾಯುಶ್ಚ ಆಕಾಶಕ ಸ್ಮೃತ, ಆಮೇಲೆ ವಾಯುದೇವರ ಆಕಾಶ ಅಭಿಮಾನಿ ದೇವತೆಗಳು, ಅಲ್ಲಿ ವಿಶೇಷ ಅಂಶ ಲಕ್ಷ್ಮೀ ಆವೇಶ ಇದೆ ಅಂತ ಹೇಳಿದರು ನಿನ್ನೆ. ಆಕಾಶ ಇತಿ ಲಕ್ಷ್ಮೀಶ್ಚ, ಆಮೇಲೆ ಮುಖ್ಯವಾಗಿ ವ್ಯಾಕೃತ ಆಕಾಶ ಅಭಿಮಾನಿ ಯಾರು? ಮಹಾಲಕ್ಷ್ಮಿ. ತಥಾಕಾಶೋ ಹರಿಸ್ವಯಂ, ಆಕಾಶ ಸ್ಥಲ್ಲಿಂಗ ಅಂತ ಇಟ್ಕೊಂಡಾಗ ಆಕಾಶ ನಾರಾಯಣ ಅಂತ ಅರ್ಥ. ಎಷ್ಟು ಸ್ಪಷ್ಟವಾಕ್ಯಗಳಿವೆಲ್ಲ. ಆಕಾಶ ನಾಮ ವಿಘ್ನೇಶ ವಾಯುಶ್ಚ ಆಕಾಶಕ ಸ್ಮೃತ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ ಇತಿ ಶಬ್ದ ನಿರ್ಣಯೇ. ಸುತೇಜೋ ವಿಶ್ವರೂಪಾದಿ ಭೇದೇನಾಂಗಾನಿ ಮಾಪತೇಃ ಅಭಿನ್ನಾನ್ಯಪಿ ಕಥ್ಯಂತೆ ಲೋಕದೃಷ್ಟಿ ವಿಭೇದತಃ ಇತಿ ಚ. ಇಷ್ಟೆಲ್ಲ ರೂಪಗಳು ಹೇಳಿದ್ರಲ್ಲ, ಪರಸ್ಪರ ಭೇದ ಉಂಟು ಅಂದರೆ ಇಲ್ಲ ಅಂತ ಹೇಳ್ತಾ. ಸುತೇಜ ವಿಶ್ವರೂಪ ಇತ್ಯಾದಿ ಭೇದೇನ ಅಂಗಾನಿ ಮಾಪತೇಹೇ. ಸುತೇಜಸ್ಸು ವಿಶ್ವರೂಪ ಇತ್ಯಾದಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪದಲ್ಲಿರ್ತಾರೆ ಅಂತ ಹೇಳಿದರು. ಮಾಪತಿ, ಮಾ ಅಂದರೆ ಲಕ್ಷ್ಮಿ, ಮಾಪತಿ ಲಕ್ಷ್ಮೀಪತಿ, ಲಕ್ಷ್ಮೀಪತೇಹೇ ಅಭಿನ್ನಾನ್ಯಪಿ ಕಥ್ಯಂತೆ. ಪರಸ್ಪರ ಭೇದ ಇಲ್ಲ ಅವಕ್ಕೆ, ಆದರೂ ಕೂಡ ಲೋಕದೃಷ್ಟಿ ವಿಭೇದತ, ಲೋಕದೃಷ್ಟಿಯಲ್ಲಿ ಹೇಳಿದ್ದೆ ಹೊರತು ಬೇರೆ ದೃಷ್ಟಿಯಲ್ಲಲ್ಲ. ಪರಸ್ಪರ ಪರಮಾತ್ಮ ರೂಪಗಳಿಗೆಂದು ಸಹ ಅಭೇದವೇ ಹೊರತು ಭೇದ ಅಲ್ಲ. ಎಷ್ಟೋ ವಿಷಯಗಳನ್ನು ಸ್ಪಷ್ಟೀಕರಣ ಮಾಡಿದರು ಈ ಅಂಶದೊಳಗೆ. ಇನ್ನು ಮುಂದೆ ಈಗ ತತ್ವವಿಶಿ ವಾಕ್ಯಾರ್ಥದ ಪ್ರಾರಂಭ. ಇದು ವಿಷ್ಣುಭೂತ ಐತಿ, ಈಗ ಎಷ್ಟೇ ಅಧ್ಯಾಯ ಅದು? ಹೌದು ಅಷ್ಟೇ ಅಷ್ಟೇ ಹೌದು. ಆಕಾಶ ಅನೇಕ ವಿಧ, ಭೂತಾಕಾಶ, ಅವ್ಯಾಕೃತ ಆಕಾಶ. ಭೂತಾಕಾಶಕ್ಕೆ ಗಣೇಶ, ಎಲ್ಲೆಲ್ಲಿ ಆಕಾಶಾಭಿಮಾನಿ ಗಣೇಶ ಅಂತ ಹೇಳ್ತಾರೋ ಅಲ್ಲಿ ಭೂತಾಕಾಶ ಅಂತ ತಿಳ್ಕೊಂಬಿಡ್ಬೇಕು. ಎಲ್ಲಿ ಆಕಾಶಾಭಿಮಾನಿ ವಾಯುದೇವರೇ ಅಂತ ಹೇಳ್ತಾರೋ ಲಕ್ಷ್ಮೀವೇಶ್ವರ ವಾಯುದೇವರು ಅಂತ ತಿಳ್ಕೊಬೇಕು. ಎಲ್ಲಿ ಬರೀ ಆಕಾಶಕ್ಕೆ ಅಭಿಮಾನಿ ಅಂತ ಹೇಳ್ತಾರೋ ಮಹಾಲಕ್ಷ್ಮಿ ಅಂತ ತಿಳ್ಕೊಬೇಕು. ಇದು ಸರ್ವೋತ್ತಮ ಆಕಾಶ ಅಂತ ಹೇಳಿದಾಗ ನಾರಾಯಣ ಅಂತ ತಿಳ್ಕೊಬೇಕು. ಅದು ಒಂದೇ ಪ್ರಸಂಗನ, ಪದನ ಭಿನ್ನ ಭಿನ್ನ ಪ್ರಸಂಗದಲ್ಲಿ ಉಪಯೋಗಿಸ್ತಾರೆ. ಆ ಅರ್ಥದಲ್ಲಿ ನಾವು ಟೆಕ್ನಿಕಲಿ ಕರೆಯೋದು ಬೇರೆ, ಸುಮ್ಮನೆ ಕರೆಯೋದು ಬೇರೆ, ಆಗ ಅರ್ಥ ವ್ಯತ್ಯಾಸವಾಗುತ್ತೆ. ಇನ್ನೊಂದಿದೆ, ಅದು ಬಂತಲ್ಲ ಮೊನ್ನೆ ಬಂತದ್ದು, ಗಣೇಶನ ಮಗ ಉಪತ್ತಿದ್ದಾರೆ. ಆತನು ಕೂಡ ಏನಾಗಿದ್ದಾನೆ, ಅಂತರಿಕ್ಷ ಆಕಾಶ ಮಧ್ಯೆ ಆಕಾಶ ಇದೆ, ಭೂತಾಕಾಶ ಮಧ್ಯೆ ಅಂತರಿಕ್ಷ ಇದೆ, ಅದಕ್ಕೆ ಆತ ಗಣೇಶನ ಮಗ ಅಭಿಮಾನಿ ದೇವತೆ. ಅಡ್ ವ್ಯತ್ಯಾಸ ಅಂತ ಬಂತಾಗಲೇ ಮೊನ್ನೆ ಅಂತ ಹೇಳಿದ್ದಾರೆ ಈಗಾಗಲೇ. ಆ ವಿಜ್ಞಾ ಆಕಾಶವಾಣಿ, ಭೂತಾಕಾಶವಾಣಿ, ಅವಾಂತರ ಆಕಾಶ ಅಭಿಮಾನಿ, ಅಲ್ಲೂ ಭೂತದಲ್ಲಿ ಅವಾಂತರ, ಅದು ಅಂತರಿಕ್ಷ, ಅದು ಗಣೇಶನ ಮಗ ಅಭಿಮಾನಿ ಅಂತ ಹೇಳಿದರು. ಈಗ ಹೆಸರು ಹೇಳಿಲ್ಲ ಅದರ, ಬರೀ ಗಣೇಶನ ಮಗ ಅಂತ ಅಷ್ಟು ಹೇಳ್ಬಿಟ್ಟು ಅರ್ಥ ಆಯ್ತು. ಈಗ 6ನೇ ಅಧ್ಯಾಯ, ಈ 6ನೇ ಅಧ್ಯಾಯದಲ್ಲೇ ಈ ಅಂಶ ಬರೋದು. ಅಥ ಸಾ ಅಥ ಯಾಂ ಚತುರ್ಥೀಂ ಜುಹುಯಾತ್ ಓಂ. ಈಗ ಓಂ ಶ್ವೇತಕೇತುರ್ಹ ಆರುಣೇಯ ಆಸಾ, ಶ್ವೇತಕೇಸೋಂತೋಪ ಇದ್ದ ತಮ್ಮ ಪಿತಾ ಉವಾಚ ಶ್ವೇತಕೇತೋ ವಸ ಬ್ರಹ್ಮಚರ್ಯಂ ನವೈ ಸೌಮ್ಯ ಅಸ್ಮತ್ಕುಲೀನೋ ಅನನುಚ್ಯ ಬ್ರಹ್ಮಬಂಧುರಿವ ಭವತೀತಿ. ಶ್ವೇತಕೇತುರ್ಹ ಆರುಣೇಯ ಆಸ, ಒಂದು ಆಖ್ಯಾಯಿಕ. ಆರುಣೇಯ ಶ್ವೇತಕೇತು ಇದ್ದ, ಸಹ ತಂ ಪಿತಾ ಉವಾಚ, ಅವರಿಗೆ ಅವರಪ್ಪ ಹೇಳಿದ, ಶ್ವೇತಕೇತೋ ವಸ ಬ್ರಹ್ಮಚರ್ಯಂ, ಏ ಶ್ವೇತಕೇತೋ ಬ್ರಹ್ಮಚರ್ಯವನ್ನು ಹೊಂದು, ಅಂದರೆ ವೇದಾಧ್ಯಯನ ಮಾಡು ಅಂತ ಅರ್ಥ. ಬ್ರಹ್ಮ ವೇದ, ವೇದಾಧ್ಯಯನ ಮಾಡು. ನವೈ ಸೌಮ್ಯ ಅಸ್ಮತ್ಕುಲೀನಃ, ನಮ್ಮ ವಂಶದೊಳಗೆ ನಮ್ಮ ಕುಲದಲ್ಲಿ ಹುಟ್ಟಿದ ಯಾರೂ ಕೂಡ ಅನನುಚ್ಯ, ವೇದಾಧ್ಯಯನ ಮಾಡದೇನೆ ಬ್ರಹ್ಮಬಂಧುರಿವ ಭವತಿ, ಬ್ರಹ್ಮಬಂಧುವಿನಂತೆ ಇದ್ದವನಲ್ಲ, ನೀನೊಬ್ಬನೇ ಆಗಿರೋದು ಅಂತ ಹೇಳ್ತಾರೆ. ನಮ್ಮ ವಂಶದಲ್ಲಿ ಯಾರೂ ಕೂಡ ಈ ರೀತಿ ಇದ್ದು ಇರಲಿನಂತೆ ಇರಲಿಲ್ಲ, ಎಲ್ಲ ಕೂಡ ಮಹಾಜ್ಞಾನಿಗಳಿದ್ದವರು, ನೀನು ಮಾತ್ರ ಹೀಗಿದ್ದೆ ಅಂತ ಹೇಳಿ ತಿಳಿಸಿದೆ. ಅದು ಇದು ಬಹಳ ಮುಖ್ಯ. ಇದು ಇವತ್ತು ಉಲ್ಟ ಪಲ್ಟ ಆಗಿಬಿಟ್ಟಿದೆ. ಮತ್ತು ಯಾರು ಓದೇ ಇರಲಿಲ್ಲ, ನೀನು ಯಾಕೆ ಓದ್ತಿದ್ದೆ ಎಂಬ ಕಾಲ ಬಂದುಬಿಟ್ಟಿದೆ. ಯಾರು ಓದೇ ಇಲ್ಲ ಎಷ್ಟು ದಿವಸ ಕಾಲ, ಯಾಕೆ ಓದಬೇಕು ಅನ್ನೋದು ಇವತ್ತಿನ ಪ್ರಶ್ನೆ. ಅದು ಉಲ್ಟ ಪಲ್ಟ ಇತ್ತು. ಬ್ರಹ್ಮಬಂಧು ಅಂದ್ರೇನು, ಇದರಿಂದ ಇನ್ನೊಂದು ಅರ್ಥ ಆಯಿತು. ಬ್ರಹ್ಮಬಂಧು ಶಬ್ದ ಅನೇಕ ಅರ್ಥ ಇದೆ. ಸಕಾಲಕ್ಕೆ ಉಪನಯನಾಗದು ಹೋದರೆ ಬ್ರಹ್ಮಬಂಧು, ಪತಿತನಾದರೆ ಬ್ರಹ್ಮಬಂಧು, ಅನೇಕ ಕಾರಣಗಳು. ವೇದ ಓದದೆ ಹೋದರೆ ಬ್ರಹ್ಮಬಂಧು, ಅದು ಒಂದು. ಉಪನಯನ ಆಗಿಲ್ಲ ಬ್ರಹ್ಮಬಂಧು, ಉಪನಯನ ಆಯಿತು ವೇದ ಓದಲಿಲ್ಲ ಮತ್ತೆ ಬ್ರಹ್ಮಬಂಧುವೇ, ಅರ್ಥ ಆಯ್ತಾ? ಸೊ ಉಪನಯನವಾಗಿಯೂ ಬ್ರಹ್ಮಬಂಧು ಆಗ್ತಾನೆ. ಕಾಲೇಜಿಗೆ ಸೇರಲಿಲ್ಲ, ಓದಲಿಲ್ಲ, ಓದಿ ಫೇಲ್ ಆಗಿ ಬಂದ, ಅವನು ಅನ್ಎಜುಕೇಟೆಡ್ಡೆ. ಓದ್ದೆ ಅನ್ಎಜುಕೇಟೆಡ್ ಬೇರೆ, ಓ ಸ್ಕೂಲಿಗೆ ಸೇರಿಬಿಟ್ಟು ಓದ್ದೆ ಹೋದರೆ ಅವ್ರು ಮತ್ತೆ ಅನ್ಎಜುಕೇಟೆಡ್. ಸಾದೃಷ್ಟಿಯಿಂದ ಉಪನೀತರ ಅಲ್ಲ, ಉಪನೀತನ ಆಗದೆ ಹೋದರೆ ಹೇಗೋ, ಉಪನೀತನಾಗಿ ವೇದ ಓದ್ದೆ ಹೋದರೂ ಕೂಡ ವೇದವನ್ನು ಓದೋದ ವಿಪ್ರತಾನೇಕೆ, ಪುರಂದ್ರದಾಸರ ಮತ್ತು ಇದಕ್ಕೆ ಹೇಳಿದ್ದು. ಉಪನಯನ ಆದರೆ ಸಾಲ್ದು, ವೇದ ಅಭ್ಯಾಸ ಮಾಡಬೇಕು. ನಮ್ಮ ಅಂಶದಲ್ಲಿ ಯಾರೂ ಹಾಗಿರಲೇ ಇಲ್ಲ. ನೀನು ಬ್ರಹ್ಮವೊಂದರಿವ ಭವತಿ, ಬ್ರಹ್ಮವೊಂದಾಗೋಗ್ಬಿಡ್ತೀಯಲ್ಲ ಅಂತ ಹೇಳಿದರು. ಸಹ ದ್ವಾದಶ ವರ್ಷಂ ಉಪೇತ್ಯ ಚತುರ್ವಿಂಶತಿ ವರ್ಷ ಸರ್, ಅಷ್ಟಕ್ಕೆಲ್ಲ ಖಂಡಾರ್ಥ. ಜೀವಜಡಾತ್ಮಕಾತ್ ಪ್ರಪಂಚಾತ್ ಭಿನ್ನಂ ತತೋ ಅಧಿಕಂ ಭಗವಂತಂ ಜಾನತಾಂ ಸ್ವರ್ಗ ಮೋಕ್ಷ ಫಲಿಕಾ ಉಪಾಸ್ತಯಃ ಉಕ್ತಃ ಪೂರ್ವಾಧ್ಯಾಯೇಷು. ಜೀವಜಡಾತ್ಮಕಾತ್ ಪ್ರಪಂಚಾತ್ ಭಿನ್ನಂ, ಜೀವ ಮತ್ತು ಜಡ ಸ್ಥಾವರ ಜಂಗಮ ರೂಪವಾದಂತಹ ಪ್ರಪಂಚಾತ್, ಈ ಪ್ರಪಂಚದಿಂದ ಭಿನ್ನಂ, ಭಿನ್ನನಾದಂತಹ ಒಂದು. ತಥೋ ಅಧಿಕಂ, ಅಧಿಕನಾಗಿರತಕ್ಕಂಥ ಎರಡೀಗ. ಬ್ರಹ್ಮವಾಯುಗಳು ಭಿನ್ನ, ಆದರೆ ಅವರಲ್ಲಿ ಏನಿಲ್ಲ, ಅಧಿಕತ್ವ ಇಲ್ಲ. ಆದರೆ ಇಲ್ಲಿ ಬ್ರಹ್ಮ ಜಗತ್ತಿಗಿಂತ ಪರಮಾತ್ಮ ಭಿನ್ನ, ಪ್ಲಸ್ ಏನಾಗಿದ್ದಾನೆ, ಅಧಿಕನಾಗಿದ್ದಾನೆ. ಅರ್ಥ, ಬರೀ ಭೇದ ಒಪ್ಕೊಂಡ್ರೆ ಸಾಲದು, ಆಧಿಕ ಒಪ್ಕೋಬೇಕು. ಗೊತ್ತಾಯ್ತಾ? ಬರೀ ಆಧಿಕ ಒಪ್ಕೊಂಡ್ರೆ ಸಾಲದು, ಬಿಂಬ ಪ್ರತಿಬಿಂಬ ಭಾವರೂಪ ಆಧಿಕ ಒಪ್ಕೋಬೇಕು. ರಾಜಭೃತ್ಯ ನ್ಯಾಯದಿಂದ ಆಧಿಕ ಒಪ್ಕೋಬಾರ್ದು. ಎಷ್ಟು ವ್ಯತ್ಯಾಸ ಇದೆ, ತುಂಬ ಏನೇನು ತಿಳ್ಕೊಂಡ್ಬಿಟ್ರು. ಆಚಾರ್ಯಗಿಂತ ಮುಂಚೆ ದ್ವೈತ ಮತ ಇತ್ತು, ನ್ಯಾಯಕರು ಭೇದ ಒಪ್ಪಿದ್ರು, ಏನು ಹೊಸ ಹೇಳಿದಾಗಾಯ್ತು ಅಂತ ಹೇಳ್ತಾರೆ. ಬರೀ ಈಕ್ವಾಲಿಟಿ ಹೇಳೋ ಭೇದ ಒಪ್ಪು, ಏನು ಪ್ರಯೋಜನ ಇಲ್ಲ ಅದರಿಂದ. ವಿಷ್ಣು ಸರ್ವತ್ವತ್ತು ಒಪ್ಪಿದ್ದಾರೆ, ವಿಶಿಷ್ಟಾದ್ವೈತ, ಏನು ಉಪಯೋಗ ಅದರಿಂದ? ವಾಯುಜೀವತ್ವ ಒಪ್ಪಲಿಲ್ಲ, ಪರಮಾತ್ಮನಿಗೆ ನಿಮಿತ್ತ ಕಾರಣತ್ವ ಒಪ್ಪಲಿಲ್ಲ. ಎಷ್ಟೋ ದೋಷಗಳು, ಹೆಸರಿಗೆ ಒಪ್ಪಿದಾಗಾಯ್ತೆ ಹೊರತು ಉಪಯೋಗ ಇಲ್ಲ. ಬರೆದು ಬರೆದು ಮಾತ್ರಕ್ಕೇ ಏನು ಬರೆದ್ರೆ ಓದಬೇಕಲ್ಲ, ಪೇಪರ್ ತೊಗೊಂಡು ಸುಮ್ಮನೆ ಮರ್ಸಿ ಹಾಕ್ಬಿಡ್ತಾರ, ಬರೆದು ಓದಬೇಕಲ್ಲ. ಆದರೆ ಓದಿದಾಗ ವ್ಯತ್ಯಾಸ ಗೊತ್ತಾಗುತ್ತೆ, ಆದ್ದರಿಂದ ಸರಿಯಲ್ಲ. ಎರಡನೇದು, ಭಗವಂತಂ ಜಾನತಾಂ ಸ್ವರ್ಗ ಮೋಕ್ಷ ಫಲಿಕಾ ಉಪಾಸ್ತಯ, ಸ್ವರ್ಗ ಫಲಿಕ ಮೋಕ್ಷ ಫಲಿಕ. ಆ ರೀತಿ ತಿಳ್ಕೊಂಡು ಉಪಾಸನೆ ಮಾಡಿದಾಗ ಎರಡು ವಿಧ ಉಪಾಸನೆ ಇದೆ. ಕೆಲವು ಸ್ವರ್ಗಕ್ಕೆ ಸಾಧನ, ಕೆಲವು ಮೋಕ್ಷಕ್ಕೆ ಸಾಧನ. ಸಕಾಮವಾಗಿ ಮಾಡಿದಾಗ ಸ್ವರ್ಗಕ್ಕೆ ಸಾಧನ, ನಿಷ್ಕಾಮವಾಗಿ ಮಾಡಿದಾಗ ಮೋಕ್ಷಕ್ಕೆ ಸಾಧನ. ಅದನ್ನೆಲ್ಲ ಪೂರ್ವಾಧ್ಯಾಯೇಶು ಉಕ್ತ, ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿಬಿಟ್ರು. ಷಷ್ಠಾಧ್ಯಾಯೇತು, ಈ ಆರನೇ ಅಧ್ಯಾಯದಲ್ಲಿ ಜೀವೇಶ್ವರ ಭೇದ ವಿಷಯ ಸಂದಿಗ್ಧಂ ವಿಪರ್ಯಸ್ತಂ ವಾ ಪ್ರತಿ ಈಶ್ವರಾತ್ ಭೇದೋ ಮೋಕ್ಷೋಪಯೋಗಿ ಯುಕ್ತಿಭಿರ್ಬೋಧ್ಯತೆ. ಈ ಅಧ್ಯಾಯದಲ್ಲಿ ಜೀವೇಶ್ವರ ಭೇದ ವಿಷಯ ಸಂದಿಗ್ಧಂ, ಜೀವೇಶ್ವರ ಭೇದ ವಿಷಯದಲ್ಲಿ ಸಂದೇಹ ಹೊಂದಿದವನು ಸಂದಿಗ್ಧ, ಭಾಳ ಸಂದಿಗ್ಧ ಆಗಿಬಿಟ್ಟಿದೆ ಅಂತಾರಲ್ಲ, ಸಂದೇಹಕ್ಕೊಳಗಾಗಿದೆ ಅಂತ ಅರ್ಥ. ಹೀಗೆ ಮಾಡೋದು ಹಾಗೆ ಮಾಡೋದು ಅಂತ ತಿಳ್ಕೊಂಡ್ರೆ ಸಂದಿಗ್ಧ. ಸಂದಿಗ್ಧಂ ವಿಪರ್ಯಸ್ತಂ ವಾ, ಸಂದೇಹ ಇರೋನೊಬ್ಬ, ವಿಪರ್ಯಸ್ತಂ ತಪ್ಪು ತಿಳ್ಕೊಂಡವನೊಬ್ಬ, ಅಂದರೆ ಭೇದ ಇದೆ ಇಲ್ಲೋ ಅಂತ ಡೌಟ್ ಒಬ್ಬನಿಗೆ, ಭೇದ ಇಲ್ಲೇ ಇಲ್ಲ ಅಂತ ತೀರ್ಮಾನ ಒಬ್ಬನಿಗೆ. ವಿಪರ್ಯಸ್ತ ಅಂದ್ರೆ ವಿಪರ್ಯಯ ಹೊಂದಿರೋ ವಿಪರ್ಯಸ್ತ, ಇವನು ಸಂದಿಗ್ಧ. ಅವರಿಗೆ ಈಶ್ವರಾತ್ ಭೇದೋ, ಅವರ ಪ್ರತಿ ಅಂದರೆ ಅವರನ್ನು ಕುರಿತು, ಈಶ್ವರಾತ್ ಭೇದೋ ಮೋಕ್ಷೋಪಯೋಗಿ ಯುಕ್ತಿಭಿರ್ಬೋಧ್ಯತೆ. ಜೀವೇಶ್ವರ ಭೇದವನ್ನು ಹೇಳ್ತಾ ಇದ್ದಾರೆ. ಸುಮ್ಮನೆ ಯಾಕೆ ಟೈಮ್ ವೇಸ್ಟು ಅಂದರೆ, ಮೋಕ್ಷೋಪಯೋಗಿ, ಮೋಕ್ಷಕ್ಕೆ ಸಾಧನ ಇದೆ. ಯಾಕೆ ಭೇದ ಭೇದ ಅಂತ ಹೊಡ್ಕೋತಾರೆ ಅಂತ ಕೇಳಿದರೆ, ಸುಮ್ಮನೆ ಗಲಾಟೆ ಮಾಡೋಕ್ಕಲ್ಲದು, ಎಲ್ಲಿಗಾದ್ರೆ ಎಂಡ್ ಆಗಬೇಕದು, ಮೋಕ್ಷಕ್ಕೆ ಸಾಧನ ಆಗುತ್ತೆ. ಅದು ಅರ್ಥ ಮಾಡಿಕೊಂಡು ಭೇದ ಜ್ಞಾನ ಒಂದು ಮೋಕ್ಷಕ್ಕೆ ಸಾಧನ. ಹಿಂದೆ ಹೇಳಿದ್ದಾರೆ, ಪ್ರೋಕ್ತ ಅನ್ಯೇನ ಇವ ಸುಜ್ಞಾನಾಯ ಪ್ರೇಷ್ಟ. ಭೇದಜ್ಞಾನಿಗಳು ಉಪದೇಶ ಮಾಡಿದರೆ ಮಾತ್ರ ಜ್ಞಾನಕ್ಕೆ ಬರುತ್ತೆ, ಹೊರತು ಇಲ್ಲೋದ್ರೆ ಬರೋದಿಲ್ಲ ಅಂತ ಕಠೋಪನಿಷತ್ತಿನಲ್ಲಿ ಬಂದಿದೆ. ಅದೆಲ್ಲ ಕ್ರಾಸ್ ಚೆಕ್ ರೆಫರೆನ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಹಾಗೆಯೇ ಯುಕ್ತಿಭಿರ್ಬೋಧ್ಯತೆ, ಅನೇಕ ಯುಕ್ತಿಗಳಿಂದ ಜೀವೇಶ್ವರ ಭೇದವನ್ನು ಮತ್ತು ಈಶ್ವರನ ಆಧಿಕ್ಯವನ್ನು, ಭೇದ ಶಬ್ದಕ್ಕೆ ಉಪಲಕ್ಷಣೆಯ ಆಧಿಕ್ಯವನ್ನು ಕೂಡ ಹೇಳ್ತಾ ಇದ್ದಾರೆ. ತತ್ರ ತಾವತ್ ಶ್ವೇತಕೇತುಂ ನಿಮಿತ್ತೀಕೃತ್ಯ ಜೀವಾನಾಂ ಭಗವತೋ ಭೇದಂ ಬೋಧಯನ್ ಭೇದ ಬೋಧನಾಯ ಅಭೇದ ಪ್ರಸಕ್ತಿಮಾಹ. ತತ್ರ ತಾವತ್ ಮೊದಲಿಗೆ ಶ್ವೇತಕೇತುಂ ನಿಮಿತ್ತೀಕೃತ್ಯ, ಶ್ವೇತಕೇತುವನ್ನು ನಿಮಿತ್ತ ಮಾಡಿಕೊಂಡು ಜೀವಾನಾಂ ಭಗವತೋ ಭೇದಂ ಬೋಧಯನ್, ಜೀವರಿಗೆ ಪರಮಾತ್ಮನೊಂದಿಗೆ ಭೇದವನ್ನು ಹೇಳತಕ್ಕಂತಹ ಭೇದ ಬೋಧನಾಯ ಅಭೇದ ಪ್ರಸಕ್ತಿ ಮಾಹ. ಅಭೇದ ಪ್ರಸಕ್ತಿ ಬಂದಮೇಲೆ ಭೇದವನ್ನು ಹೇಳಬೇಕು. ಈ ದಾರಿ ಬೇರೆ ಕಡೆ ಹೋಗುತ್ತೆ, ಡೌಟ್ ಬಂದರೆ ಹೋಗೋದಿಲ್ಲ ಅಂತ ಹೇಳಬೇಕು. ಅದಕ್ಕೋಸ್ಕರ ಹೇಗೆ ಬಂತು ಅಂತ ಕಥೆ ಮೂಲಕ ಹೇಳ್ತಾ ಇದ್ದಾರೆ. ಶ್ವೇತಕೇತು ರೀತ್ಯಾದಿರ, ಶ್ವೇತಕೇತು ನಾಮತಃ, ಶ್ವೇತಕೇತು ಅವನ ಹೆಸರು. ಅರುಣಶ್ಚ ಪೌತ್ರಂ ಆರುಣೇಯ, ಅರುಣನ ಮೊಮ್ಮಗಾತ, ಅರುಣನ ಮಗ ಉದ್ದಾಲಕರು, ಉದ್ದಾಲಕರ ಮಗ ಈತ. ಅದಕ್ಕೆ ಆರುಣೇಯ ಶಬ್ದಕ್ಕೆ ಎರಡರ್ಥ, ಅರುಣನ ಮಗನೂ ಆರುಣೇಯ ಅಂತಾರೆ, ಆತನ ಮೊಮ್ಮಗನೂ ಕರೀತಾರೆ, ವಂಶದವ್ರನ್ನೂ ಕರೀತಾರೆ. ಈತ ಪೌತ್ರ ಈತ. ಆಸಾ ಹಾ ಪ್ರಸಿದ್ಧಂ ತಂ ಪಿತಾ ಉವಾಚ, ಅವನ ಕುರಿತು ಅವರ ಅಪ್ಪ ಹೇಳಿದ. ಬ್ರಹ್ಮಚರ್ಯಂ ವೇದಾಧ್ಯಯನ ಉದ್ದಿಶ್ಯ ವಸ, ಬ್ರಹ್ಮ ಅಂದರೆ ಇಲ್ಲಿ ವೇದ, ಬ್ರಹ್ಮಚಾರಿಯಾಗಿರು ಅಂತ ಹೇಳಿದರೆ ಉಪನಯನ ಮಾಡಿದ್ದಿಲ್ಲ ಅಂತ ಅರ್ಥ ಅಲ್ಲ, ನೀವು ವೇದ ಓದಿಲ್ಲ ವೇದ ಓದು ಅಂತ ಹೇಳಿದರು. ಗುರುಕುಲೇ ವೇದಾಧ್ಯಯನಾಧಿಕಂ ಕುರು ಇತ್ಯರ್ಥ, ಇಲ್ಲಿ ವೇದ ವೇದ ಓದೋದಕ್ಕೆ ಸ್ವಲ್ಪ ಸೇರಿಸಿದರು. ಅಧ್ಯಯನ ಆಧಿಕಂ ಅಂತ ಹೇಳಿದ್ರಿಂದ ಅರ್ಥ ಕೊಡೋದು ವೇದಾಂಗಗಳನ್ನು ಓದು ಅಂತ ಅರ್ಥ. ಬರೀ ವೇದ ಓದು ಅಂತ ಹೇಳಿದರೆ ವೇದಾಂಗಗಳು ಬಂತಲ್ಲ, ಜ್ಯೋತಿರ್ನಿರುಕ್ತ ಇತ್ಯಾದಿಗಳು ಅದೆಲ್ಲ ಓದು, ಶಿಕ್ಷಾ ವ್ಯಾಕರಣ ಛಂದ ನಿರುಕ್ತ ಅವೆಲ್ಲ ಕೂಡ ಅದು ಸಮೇತ ಓದು ಅಂತ ಹೇಳಿದರು. ಕುತಃ ಹೇ ಸೌಮ್ಯ, ಯಾತಕ್ಕೆ ಅಂದರೆ ಅಸ್ಮತ್ ಕುಲೀನಃ ಅಸ್ಮತ್ಕುಲೇ ಜಾತಃ ಯಹ ಕೋಪಿ ಅನನುಚ್ಯ ಅನಧೀತ್ಯ ಬ್ರಹ್ಮಬಂಧುರಿವಾ. ನಮ್ಮ ವಂಶದಲ್ಲಿ ಹುಟ್ಟಿದ ಯಾರೂ ಕೂಡ ವೇದಾಧ್ಯಯನವನ್ನು ಮಾಡದೇನೆ ಬ್ರಹ್ಮಬಂಧು ಅಂದ್ರೇನು, ಬ್ರಾಹ್ಮಣಾಭಾಸ ಇವ, ಬ್ರಾಹ್ಮಣನಂತೆ ಕಾಣ್ತಾನೆ ಬ್ರಾಹ್ಮಣ ಅಲ್ಲ, ಆ ರೀತಿಯಾಗಿ ಯಾರೂ ಕೂಡ ಇರಲಿಲ್ಲ. ನೈವ ನೈವ ಭವತಿ ಅತಃ ಇತ್ಯುವಾಚ ಇತ್ಯನ್ವಯ ಏವಂ ಪಿತ್ರಾಭುಕ್ತ ಶ್ವೇತಕೇತು. ಇದಿಷ್ಟ ಆಯ್ತು. ಈಗ ಮುಂದೇನಾಯಿತು ಅಂದರೆ, ಸಹ ದ್ವಾದಶ ವರ್ಷ ಉಪೇತ್ಯ ಚತುರ್ವಿಂಶತಿ ವರ್ಷ ಸರ್ವಾನ್ ವೇದಾನಧೀತ್ಯ ಮಹಾಮನಃ ಅನೂಚಾನಮಾನಿ ಸ್ತಬ್ಧ ಏಯಾಯ. ಅದಿಷ್ಟೊಂದು ಘಟ್ಟ. ಸಹ ದ್ವಾದಶ ವರ್ಷ, ಆಗ 12 ವರ್ಷ ಆಗಿತ್ತು ಅವನಿಗೆ, 8 ವರ್ಷ ಆಗಿರೋ ಬೈತಿದ್ದಿಲ್ಲ, ಈ ಉಪನಯನ ಆಗಿದೆ ಸ್ವಲ್ಪ ಟೈಮ್ ಇರ್ತಿತ್ತು. 12 ವರ್ಷ ಟೂ ಲೇಟ್, 4 ವರ್ಷ ವೇಸ್ಟ್ ಆಗಿದೆ ಅಂತ ಅರ್ಥ. ಉಪನಯನ ಆದಮೇಲೆ 4 ವರ್ಷ ಓದಿಲ್ಲ ಅಂತ, ಅದಕ್ಕೆ ಸಿಟ್ಟು ಬಂದಿತ್ತು ಹೇಳಿದರು. 4 ವರ್ಷ ಬಿಟ್ಟ ಮೇಲೆ 1 ವರ್ಷ ಲೇಟಾಗಿ ಸ್ಕೂಲಿಗೆ ಸೇರಿಸಿದ್ರೇ ಎಷ್ಟೋ ಹಿಂದಾಗಿಬಿಡ್ತಾನು ಅಂತ ಹೊತ್ತೆ 4 ವರ್ಷದ ಟೂ ಲೇಟ್ ಅದು ಹೊರಟು ಬಿಟ್ಟ. ಮತ್ತೆ ಬರಲಿಲ್ಲ, ಎಷ್ಟು ದಿವಸ ಬರಲಿಲ್ಲ, ಬಂದಾಗ ವಾಪಸ್ 24 ಆಗಿತ್ತು. ಅದಕ್ಕೆ ಮನೆ ಬಿಟ್ಟು ಹೋದಾಗ 12, ವಾಪಸ್ ಬಂದಾಗ 24. ದ್ವಾದಶ ವರ್ಷ ಉಪೇತ್ಯ ಚತುರ್ವಿಂಶತಿ ವರ್ಷ ಸರ್ವಾನ್ ವೇದಾನಧೀತ್ಯ. 12 ವರ್ಷ ಅಷ್ಟಾಸ ಓದೇ ಹಾಕಿಬಿಟ್ಟ. ಮಹಾಮನಃ ಸ್ವಲ್ಪ ಮನಸ್ವಿ, ಸ್ವಲ್ಪ ಅಹಂಕಾರ ಬಂತು. ಅನೂಚಾನಮಾನಿ, ಮೊದಲು ಓದೇ ಇದ್ದಿಲ್ಲ, ಭಾರಿ ಓದಿದ್ದೇನೆ ಅಂತ ಎರಡಿಗೆ ಎಕ್ಸ್ಟ್ರೀಮ್ ಹೊರಟುಬಿಟ್ಟ. ಈಗ ಅದು ಓದಿದ್ದಿಲ್ಲ, ನನ್ನಷ್ಟು ಓದ್ದವರೇ ಇಲ್ಲ, ಅಷ್ಟು ಮಟ್ಟಿಗೆ ಅಹಂಕಾರ ಬಂದುಬಿಡ್ತು. ಸ್ತಬ್ಧ ಏಯಾಯ, ಸ್ತಬ್ಧ ಅಂದರೆ ಇನ್ನೊಬ್ಬರು ಕಂಡ್ರೆ ತಲೆ ಬಾಗಬಾರ, ಅವಿನೀತ ಅಂತ ಅರ್ಥ, ದುರ್ವಿನೀತ. ಏಯಾಯ ಅದು ಬರೀತಾರೆ, ಸ್ತಬ್ಧ ಅಪ್ರಣತ ಸ್ವಭಾವ ಅಂತ ಹೇಳ್ತಾರೆ. ದೊಡ್ಡವ್ರನ್ನ ಕಂಡ್ರೆ ನಮಸ್ಕಾರ ಮಾಡದೇ ಇರೋ ಸ್ವಭಾವನ ಏನಂತಾರೆ, ಸ್ತಬ್ಧ, ಸ್ತಬ್ಧನಾಗಿ ಬಂದುಬಿಟ್ಟ. ಏಯಾಯ ವಾಪಸ್ ಬಂದ. ತಮ್ಮ ಪಿತಾ ಉವಾಚ, ನೋಡಿದ್ರು ಬಂದು ನಿಂತ್ಕೊಂಡ, ಅಪ್ಪ ಓದಿಬಿಟ್ಟೆ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡಲಿಲ್ಲ ತಂದೆಗೆ. ಗೊತ್ತಾಯ್ತಾ, ಅರ್ಥ ಆಯ್ತು ತಂದೆಗೆ, ಇವನು ಓದಿದ್ದಾನೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಯ್ತು ಇವರಿಗೆ, ಓದಿದ್ದಾನೆ ಅರ್ಥ ಆಗಿಲ್ಲ. ಪಿತಾ ಉವಾಚ ಶ್ವೇತಕೇತು ಎನ್ನು ಸೌಮ್ಯ ಇದಂ ಮಹಾಮನಃ ಅನೂಚಾನಮಾನಿ ಸ್ತಬ್ಧೋ ಅಸಿ ಉತ ತಮಾದೇಶ ಅಪ್ರಾಕ್ಷ್ಯ. ತಮ್ಮ ಪಿತಾ ಉವಾಚ, ಅವನ ಕುರಿತು ತಂದೆ ಕೇಳಿದರು, ಶ್ವೇತಕೇತೋ ಕೆಳಗೆ ಶ್ವೇತಕೇತುವೇ, ಎನ್ನು ಸೌಮ್ಯ ಇದಂ ಮಹಾಮನಃ ಅನೂಚಾನಮಾನಿ ಸ್ತಬ್ಧ. ಓ, ಭಾರಿ ಅಹಂಕಾರ ಬಂದಿದೆ, ಓದಿದ್ದೆ ತಿಳ್ಕೊಂಬಿಟ್ಟಿದ್ದಿ, ನಮಸ್ಕಾರ ಕೂಡ ಮಾಡಿದೆ ನಿಂತಿದ್ದಿ, ಸರಿಯಪ್ಪ ತಮ್ಮ ಆದೇಶ ಅಪ್ರಾಕ್ಷ್ಯ, ಆ ಉಪದೇಶನೂ ಕೇಳ್ಕೊಂಡ್ಬಿಟ್ಟೆ ಅಂತ ಕೇಳಿ. ಎಲ್ಲಿ ಕೀ ಪಾಯಿಂಟ್ ಹೇಳಿದ್ರು ಅವರು, ಯಾಕೆ ಇಂಟರ್ವ್ಯೂ ಕಮಿಟಿಯಲ್ಲಿ ಮೆಂಬರ್ ಎಕ್ಸ್ಪರ್ಟ್ಸನ್ ಮಾಡ್ತಾರಂದರೆ ಏನು ಗೊತ್ತಿರುತ್ತೆ ಅವರಿಗೆ, ಎಲ್ಲಿ ಸಿಕ್ಕಾಕೋತಾರೆ ಗೊತ್ತು ಅವರಿಗೆ. ತಕ್ಷಣ ತಮ್ಮ ಆದೇಶ ಅಪ್ರಾಕ್ಷ್ಯ, ಈ ರೀತಿ ಇರ್ಬೇಕಾದ್ರೆ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ. ಇಂಥ ಅಹಂಕಾರ ಬಂದಿದೆ ಅಂದರೆ ತಿಳ್ಕೊಬೇಕಾದ ವಸ್ತು ತಿಳ್ಕೊಂಡಿಲ್ಲ ಅಂತ ಅರ್ಥ. ಅದನ್ನ ಕೇಳಿಬಿಟ್ಟಿಯಾ ಅಂತ ಕೇಳಿದರು. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ದ್ವಾದಶ ವರ್ಷ ಅಸ್ಮತ್ ಕುಲೇ ಜಾತ ಏವಂ ಪಿತ್ರಾಭುಕ್ತ ಶ್ವೇತಕೇತು ದ್ವಾದಶ ವರ್ಷ, ದ್ವಾದಶ ವರ್ಷ ವಯಸ್ಕ ಗುರುಕುಲಮುಪೇತ್ಯ ಪ್ರಾಪ್ಯ ಚತುರ್ವಿಂಶತಿ ವರ್ಷ ತಾವದ್ ವಯಸ್ಕ ಸನ್, 12 ವರ್ಷದವನಾಗಿ ಹೋಗಿದ್ದವನು 24 ವರ್ಷದವನಾಗಿ ಬಂದ. ಸರ್ವಾನ್ ವೇದಾನ್ ಅಧೀತ್ಯ ಅನೂಚಾನಮಾನಿ ಸಾಂಗವೇದಾಧ್ಯಯನವಾನಹಂ ಇತ್ಯ ಅಭಿಮಾನವಾನ್. ಸಾಂಗವೇದಗಳನ್ನು ಓದಿಬಿಟ್ಟಿದ್ದೇನೆ, ಅದಕ್ಕೆ ಸಾಂಗ ಶಬ್ದ ಸೇರಿಸಿದರು. ವೇದ ಓದಲಿದ್ದಾರೆ, ಸಾಂಗವೇದವನ್ನು ಓದಿದ್ದಾನೆ. ಅತಏವ ಮಹಾನಸ್ಮಿ, ಭಾರಿ ದೊಡ್ಡವನಾಗಿದ್ದೇನೆ ಇತಿ ಮಹಾಮನಃ, ಯಶ್ಯಾಸೋ ಮಹಾಮನಃ ಅತಏವ ಸ್ತಬ್ಧ ಅವಿನೀತಃ ಏಯಾಯ ಆಜಗಾಮ. ವಾಪಸ್ ಬಂದ. ತಮಾಗತಂ ಪುತ್ರಂ, ಸಾಮಾನ್ಯ ಓದ್ದೋರಾಗದು ಅಷ್ಟೇ, ಸುಮ್ಮನೆ ನಾಲ್ಕು ದಿವಸ ಪಾಠಕ್ಕೆ ಹೋಗಿರ್ತಾರೆ, ಏನು ಮೇಲೆ ನೋಡಿ ಕೆಳ ನೋಡೋದೇ ಇಲ್ಲ, ಅದು ಮೇಲೆ ನೋಡೋದೇ. ಅದು ಯಾವುದು ಇದು ಎಕ್ಸಾಂಪಲ್, ಇದು ಓದಿ ಅಹಂಕಾರ ಬಂತು ಓದ್ದೇ ಬರುತ್ತೆ, ಅದು ಡಿಫ್ರೆನ್ಸ್ ಅಷ್ಟೇ. ಪಾಪ 12 ವರ್ಷ ಓದಿದ್ದಾನೆ, ಸಕಲ ವೇದನ ಓದಿದ್ದಾನೆ. ಇಷ್ಟು ಅಹಂಕಾರ ಬಂದರೆ ಒಪ್ಪಲಿಲ್ಲ ಅವರು. ಇಲ್ಲಿ ಇದು ಬಂದ ಅಹಂಕಾರ ಒಪ್ಪಿರಿ, ಯಾರು ಒಪ್ತಾರೆ ಅದನ್ನು? ಕೆಲಸತ್ತಿರ್ತಾರೆ, ಯಾರೋ ಮನೆಗೆ ಯಾರು ಸೊಸೆ ಬಂದಿರೋ ತಿಳ್ಕೊಬೋಣ. SSLC ಫೇಲು, ಭಾರಿ ಅಹಂಕಾರ. ಕೆಲವರು ಎಂಎ ಪೇಸ್ಟ್ ಮಾಡಿರ್ತಾರೆ, ಬಹುಮಿವಾಗಿರ್ತಾರೆ, ನಡೀತಾರೆ, ಉಚ್ಚಾಪಟ್ಟಿ ಓದಿರ್ತಾರೆ, ಏನೇನು ಅಹಂಕಾರ ಇರೋದಿಲ್ಲ ಇವರಿಗೆ. ಅಷ್ಟು ಹೇಳ್ತಾರೆ, ಯಾರೋ ಬಂದಿದ್ದ ಅವ್ನು ಹೇಳಿದ, ಅವನು ಪಾಪ ಎಮ್ ಎ ಪಿ ಎಚ್ ಡಿ ಗಂಡ, ಅವಳು SSLC ಫೇಲು, ಗೊತ್ತಾಯ್ತಿಲ್ಲ, ಡೈವರ್ಸು, ಅಷ್ಟು ಅಹಂಕಾರ ಅಂತ ಏನು ಮಾಡಬೇಕಂತೆ. ಇಷ್ಟು ಓದಿದ್ದಕ್ಕೆ ಬಂದಿದ್ದೆ ಅಲ್ಲ ಅಂತೆ. ಓದಿದ ತಪ್ಪಲ್ಲ, ಅದು ಏನಾಗಿಲ್ಲ, ಜೀರ್ಣ ಆಗಿಲ್ಲ, ಅದರಿಂದ ಹಾಗಾಗುತ್ತೆ. ಜೀರ್ಣ ಆಗದೆ ಹೋದರೆ ಹೇಗೆ, ಅದು ಯಾವ ರೀತಿ ಹೊಟ್ಟೆ ನೋವು ಶುರುವಾಗುತ್ತೋ ಆ ಥರ ತಲೆನೋವು ಬಂದಾಗತ್ತೆ ಅಷ್ಟೆ. ಸರ್ವಾನ್ ವೇದಾನ್ ಅತೀತ್ಯ ಅನೂಚಾನ ಮಾನಿ ಸಾಂಗವೇದಾಧ್ಯಯನವಾನ್ ಅಹಮಿತ್ಯಭಿಮಾನವಾನ್ ಅತಏವ ಮಹಾನಸ್ಮೀತಿ ಮನಃ ಯಶ್ಯಾಸೋ ಮಹಾಮನಃ ಅತಏವ ಸ್ತಬ್ಧ ಅವಿನೀತಃ ಯೇಯಾಯ ಆಜಗಾಮ ತಮಾಗತಂ ಪುತ್ರಂ ಪಿತಾ ಸ್ತಬ್ಧೋಸೀತ್ಯಂತಂ ವಾಕ್ಯಮುವಾಚ. ಇಷ್ಟೆಲ್ಲ ಮಾತಾಡಿದರು. ಸ್ತಬ್ಧೋಸೀತೀದಂ ಎನ್ನು ಕಿನ್ನು ಇತ್ಯರ್ಥ ಯಾತಕೈ ಆಗಿದ್ದಿ ಅಂತ ಅದು ವ್ಯಂಗ್ಯವಾಗಿ ಕೇಳಿದರು, ಪ್ರಶ್ನಾರ್ಥಕವಾಗಿ ಕೇಳಿದರು. ಏನದು ಕೇಳಿದರು ಅಂತ ಹೇಳ್ತಾರೆ. ಅದು ಕೇಳಿಬಿಟ್ಟಿಯಾ, ಯಾವುದು ಗೊತ್ತಾ ಅದು? ಏನು ಅಶ್ರುತಂ ಶ್ರುತಂ ಭವತಿ, ಅಮತಂ ಮತಂ ಭವತಿ, ಅವಿಜ್ಞಾತಂ ವಿಜ್ಞಾತಂ ಭವತಿ ಅರ್ಥ. ಅದಕ್ಕೆ ಒಂದು ಕೇಳಿಬಿಟ್ಟು ಏನಾಗುತ್ತೆ ಗೊತ್ತೇನಯ್ಯ, ಅಶ್ರುತಂ ಶ್ರುತಂ ಭವತಿ, ನಾ ಕೇಳದೇ ಇದ್ದದ್ದು ಕೂಡ ಕೇಳಿದಾಗಾಗಿಬಿಡುತ್ತೆ. ಆಮೇಲೆ ಅಮತಂ ಮತಂ ಭವತಿ, ತಿಳ್ಕೊಳ್ಳೋದೇ ಇರೋದು ಕೂಡ ತಿಳ್ಕೊಂಡಾಗಿಬಿಡುತ್ತೆ. ಅಜ್ಞಾತಂ ವಿಜ್ಞಾತಂ ಭವತಿ, ಯಾವುದು ಗೊತ್ತಿಲ್ಲ ಗೊತ್ತಿದ್ದಾಗಾಗಿಬಿಡುತ್ತೆ. ಮೂರು ಗುಣ ಅದರಿಂದ, ಅಶ್ರುತವಾದ್ದು ಶ್ರುತ ಆದಂತೆ, ಅಮತವಾದ್ದು ಮತ ಆದಂತೆ, ಅವಿಜ್ಞಾತದ್ದು ವಿಜ್ಞಾತವಾದಂತೆ ಮೂರಾಗತ್ತೆ. ಕಥನ್ನು ಭಗವಃ, ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಒಂದೇ ಒಂದು ವಸ್ತು ಇದೆ, ಅದನ್ನ ಕೇಳಿದರೆ ಎಲ್ಲ ಕೇಳಿದಾಗಾಯ್ತು ಅಂತ ಒಟ್ಟು ತಾತ್ಪರ್ಯ. ಅವನಿಗೆ ಆಶ್ಚರ್ಯ ಆಯ್ತು, ಅದು ಹೇಗೆ ಅಂತ ಈ ಸ್ವಲ್ಪ ಡೌನ್ ಆದ. ಆ ಪ್ರಶ್ನೆಗೆ ಅರ್ಧ ಡೌನ್ ಆದ, ಅದು ಹೇಗೆ ಸಾಧ್ಯ? ಒಂದು ತಿಳ್ಕೊಂಡ್ರೆ ಒಂದು ತಿಳ್ಕೊಂಡಾಗತ್ತೆ, ಎರಡು ತಿಳ್ಕೊಂಡು ಎರಡು ತಿಳ್ಕೊಂಡಾಗತ್ತೆ, ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ ಅಂದರೆ ಯಾವುದದು? ಅದು ಕೇಳ್ತಾನೆ, ಕಥಂನು ಭಗವಃ ಸಾದೇಶೋ ಭವತೀತಿ, ಅದು ಹೇಗಿರ್ಲಕ್ಕೆ ಸಾಧ್ಯ ಅಂತ ಕೇಳಿದ. ಮೊದಲು ಪ್ರಶ್ನೆ ಮಾಡ್ತಾನೆ, ಇನ್ನೂ ಒಪ್ಪಲಕ್ಕೆ ಹೊರಟಿಲ್ಲ. ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ, ಹೇಗೆ ಸಾಧ್ಯ? ಎಲ್ಲರೂ ಕಂಡಿದೆಯಾ ಅಂದರೆ ಮೂರು ಎಕ್ಸಾಂಪಲ್ ಕೊಡ್ತಾರಾಗ, ಹೌದು ಆಗತ್ತೆ ನೋಡು ಅಂತ ಹೇಳ್ತಾರೆ. ಒಂದು ತಿಳ್ಕೊಳ್ಳೋದು ಎಷ್ಟು ತಿಳ್ಕೊಂಡಾಗತ್ತೆ? ಎಲ್ಲ ತಿಳ್ಕೊಂಡಾಗತ್ತೆ. ಅದಕ್ಕೆ ಮೂರು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ, ಅದಕ್ಕೆ ಅರ್ಥ ಹೇ ಭಗವಃ ಅನ್ಯಥಾ ಕಥಂತೆ ಯದ್ವಿಷಯ ಶ್ರವಣ ಮನನ. ನೋಡಿ, ತಮ್ಮ ಆದೇಶಂ ಉದ್ದೇಶ ಉದ್ದಿಶ್ಯಂ ಅನಾ ಉದ್ದಿಶ್ಯಮಾನ ಅರ್ಥ ಪ್ರಾಕ್ಷ್ಯ ಪೃಷ್ಟವಾನ ಭೂಹು ಉತ ತತ್ ಕಿಂ ಯದ್ವಿಷಯ ಶ್ರವಣ ಮನನ ವಿಜ್ಞಾನೇನ ಶ್ರುತಂ ಶ್ರವಣ ಮತಂ ಮನನ ಜ್ಞಾನ ವಿಜ್ಞಾನ. ಯಾವುದನ್ನು ಕೇಳೋದರಿಂದ ಮನನ ಮಾಡೋದರಿಂದ ತಿಳಿಯೋದರಿಂದ ಕರ್ಮ ದೇವತಾದಿ ಜಗದ್ವಿಷಯ ಶ್ರವಣಾದಿ ಭವತಿ. ಎಲ್ಲ ದೇವತೆಗಳನ್ನು ತಿಳಿಸಾಗುತ್ತೆ, ಎಲ್ಲ ಕರ್ಮ ತಿಳಿಸಾಗುತ್ತೆ, ಎಲ್ಲ ದೇವನ ತಿಳಿಸಾಗುತ್ತೆ. ಅದನ್ನು ಕೇಳಿದೀಯಾ? ತದ್ವಸ್ತು ಶ್ರುತವಾನ ಸಿಕ್ಕಿಂ ಪ್ರಾಯೇಣನ ಶ್ರುತವಾನ್. ಬಹುಶಃ ನೀನು ಕೇಳಿರಲಿಕ್ಕಿಲ್ಲ, ಇಲ್ಲದವ್ರು ಹೀಗಾಗ್ತಿದ್ದೆ ನೀನೀಗ. ಅನ್ಯಥಾ ಕಥಂತೆ ಮಹಾಮನಸ್ತ್ವಾಧಿಕಂ ಭವೇದಿತಿ ಚ ಉವಾಚ ಇತ್ಯನ್ಮಯ. ಈ ಓದಿದ್ರೆ ಅಹಂಕಾರ ಬರ್ತಿದ್ದಿಲ್ಲ ನಿನಗೆ, ಅದಕ್ಕೆ ಬಂದಿದೆ ಅಂತ ಅರ್ಥ. ಅಸ್ಯ ಅನ್ಯಜ್ಞಾನೇನ ಅನ್ಯಜ್ಞಾನಸ್ಯ ಅನ್ಯಜ್ಞಾನಸ್ಯ ಕಾಪಿ ಅದರ್ಶನಾ ಆಗದ ಪ್ರಶ್ನೆ ಮಾಡಿದ. ಅನ್ಯಜ್ಞಾನೇನ ಅನ್ಯಜ್ಞಾನಸ್ಯ, ತಿಳ್ಕೊಳ್ಳೋದೊಂದು ತಿಳಿಯೋದೊಂದು ಹೇಗೆ ಸಾಧ್ಯ ಅದು ಅಂತ ಯೋಚನೆ ಮಾಡಿ ಪ್ರಶ್ನೆ ಮಾಡ್ತಾನೆ. ಹೇ ಭಗವಃ ಪೂಜ್ಯರೇ, ಸ ಆದೇಶ ಅನ್ಯಜ್ಞಾನೇನ ಅನ್ಯಜ್ಞಾನಂ ಭವತಿ ಇತ್ಯುಪದೇಶ ಕಥಂನು ಕೀದೃಶ ಇತಿ ಪರ್ಪಚ್ಛ ಪುತ್ರಃ ಇತ್ಯರ್ಥ. ಮಗ ಕೇಳಿದ, ಇತಿ ಪುರುಷ್ಟ ಪಿತಾ ಉದ್ಧಾರಕಃ ಅನ್ಯಜ್ಞಾನೇನ ಅನ್ಯಜ್ಞಾನ ಪ್ರಕಾರಂ ಷಡ್ಭಿರ್ ದುಷ್ಟಾಂತೈ. ಮೂರು ದುಷ್ಟಾಂತ ಅದು ಆರಾಗುತ್ತೆ. ಷಡ್ಭಿರ್ ದುಷ್ಟಾಂತೈ ರೂಪಪಾದಯತಿ ಯಥೇತಿ. ಹೇ ಸೌಮ್ಯ ನೋಡು, ಹೇಳ್ತೇನೆ ಕೇಳು ಅಂತಾರೆ. ಮೊದಲನೇ ದುಷ್ಟಾಂತ, ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾ ಆರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ತೇವ ಸತ್ಯಂ. ಫಸ್ಟ್ ಕೇಸ್, ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಭವತಿ. ಒಂದು ಕೇಸ್ ನೋಡು, ಒಂದು ಮಣ್ಣಿನ ಪಾತ್ರೆ ತೋರಿಸಿದೆ, ಚೆನ್ನಾಗಿ ಅರ್ಥ ಮಾಡ್ಕೊ ಅಂತ ಹೇಳಿದ. ಅರ್ಥ ಆಯಿತು. ಅದರಿಂದ ಎಷ್ಟು ಗೊತ್ತಾಯಿತು ಗೊತ್ತಾ? ಈಗ ಯಾವ ಮಣ್ಣಿನ ಪಾತ್ರೆ ನೋಡಿ ಅರ್ಥ ಆಗುತ್ತೆ ಅವನಿಗೆ. ಒಂದು ಮಣ್ಣಿನ ಪಾತ್ರೆ ನೋಡಿದ ತಕ್ಷಣ ಎಲ್ಲ ಮಣ್ಣಿನ ಪಾತ್ರೆ ಅರ್ಥ ಆಯಿತು. ಯಾವುದೋ ಒಂದು ಉದ್ಯಾನ ನೋಡಬೇಕಾಯಿತು, ಒಂದು ಗಾರ್ಡನ್ನ, ಒಂದು ಗಾರ್ಡನ್ ತೋರಿಸ್ದೆ, ಇನ್ನೊಂದು ಗಾರ್ಡನ್ ಎಲ್ಲ ಎಷ್ಟು ಗಾರ್ಡನ್ ತಕ್ಷಣ ಅರ್ಥ ಆಯಿತು. ಒಂದು ನದಿ ತೋರಿಸ್ದೆ, ಎಲ್ಲ ನದಿ ಅರ್ಥ ಆಯಿತು. ಒಂದು ನದಿ ನೋಡಿದ, ಕಾವೇರಿ ತೋರಿಸ್ದೆ, ಗಂಗಾ ಹೀಗಿರುತ್ತೆ ಅಂತ ಅರ್ಥ ಆಯಿತು ಅವನಿಗೆ. ಯಾಕೆ ನದಿ ಕಾನ್ಸೆಪ್ಟ್ ಅರ್ಥ ಆಯಿತು. ಕೆರೆ ಒಂದು ಕೆರೆ ತೋರಿಸ್ದೆ, ಕೆರೆಗಳು ಅರ್ಥ ಆಯಿತು. ಅದೇ ರೀತಿಯೇ ಒಂದು ವಸ್ತು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತೆ. ಈಗ ಪ್ರತಿಯೊಂದು ಕೆರೆ ಎ ಪ್ಲಸ್ ಬಿ ಹೋಲಿಸ್ಕೊಳ್ಳೋದು, ಮತ್ತೆ ಪಿ ಪ್ಲಸ್ ಕ್ಯೂ, ಮತ್ತೆ ಎಮ್ ಎಸ್ ಮಾಡಿದ್ರೆ ಜನ್ಮ ಗತಿ ಏನಾಗಬೇಕು ಅವನಿಗೆ? ಪ್ರತಿ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಎಷ್ಟು ವರ್ಷ ಆದ್ರೂ ಒಂದೇ ಹೇಳ್ತಾ ಇರೋದು, ಮುಂದಕ್ಕೆ ಹೋಗೋದೇ ಇಲ್ಲ. ಬಟ್ ಒಂದರಿಂದ ಎಷ್ಟಾಯ್ತು ಈಗ? ಆ ಅಭ್ಯಾಸ ಎಷ್ಟು ಬಂದರೂ ಅದಕ್ಕೆ ಉತ್ತರ ಸಿಕ್ಕೋಯ್ತು. ಸಿಮಿಲರ್ ಅಂತ ಅರ್ಥ, ಸಿಮಿಲರ್ ಆಗಿರೋ ತಿಳಿಯುತ್ತೆ. ಒಂದು ಅಲ್ಲಿ ಶುರು ಮಾಡ್ತಾರೆ, ಒಂದು ಆರು ದೃಷ್ಟಾಂತ, ಮೂರು ಆರು ಮಾಡ್ತಾರೆ. ಒಂದೊಂದರಲ್ಲೂ ಒಂದು ಪಾಯಿಂಟ್ ಇದೆ. ಈಗ ಒಂದು ಕೇಸ್ ಯಾವುದು? ಸಿಮಿಲಾರಿಟಿ ಕೇಸ್. ಒಂದೀಗ ಸಿಮಿಲರ್ ಇದ್ರೆ ಗೊತ್ತಾಗಿಬಿಡುತ್ತೆ ಆಯಿತು. ಇನ್ನೂ ಕೆಲವು ಬೇರೆ ಇದೆ. ಈಗ ಒಂದೇ ಆಗಲಿಲ್ಲ, ಇನ್ನೊಂದು ಈ ರೀತಿ ತಿಳ್ಕೊಳ್ಳೋ ಕ್ರಮ ಒಂದೇ ಇದೆ. ಅದಕ್ಕೆ ಹೇಳ್ತಾರೆ, ಪೂರ್ವಾಧ್ಯಾಯ ಏಕೇನ ಮೃತ್ಪಿಂಡೇನ ವಿಜ್ಞಾತೇನ ಸರ್ವಂ ಮೃಣ್ಮಯಂ ಮೃದ್ವಿಕಾರ ಜಾತಂ ಮೃತ್ವ ಸಾದೃಶ್ಯ ಹೇತುನ ವಿಜ್ಞಾತಂ ಭವತಿ. ಎಷ್ಟೊಂದೇ ಯಾವುದು ತರ್ಲಕ್ಕೆ ಹೇಳ್ತಾರೆ, ತರಕ್ಕೆ ಗೊತ್ತಾಗೋದಿಲ್ಲ ಅವ್ರಿಗೆ. ಒಂದು ತೋರಿಸ್ತಾರೆ ನೋಡಿ, ಈ ರೀತಿ ಇರುತ್ತೆ, ತಕ್ಷಣ ಅರ್ಥ ಆಗಿಬಿಡೋದು. ಇವ್ರು ಹೇಳಿದ್ದ ತರದಿಲ್ಲ ಅವರು, ಅದು ಯಾವ ರೀತಿ ಇರುತ್ತೆ ಅರ್ಥ ತಕ್ಷಣ ಅಂತ ಹಾಕಿಬಿಡ್ತಾರೆ. ವಿಜ್ಞಾತಂ ಭವತಿ ಏಕಸ್ಮಿನ್ ಮೃತ್ಪಿಂಡೇ ಜ್ಞಾತೇ ಸತಿ. ಪ್ರಿಪಿಂಡ ಅಂದ್ರೇನು? ವಸ್ತು ಅಂತ, ಒಂದು ಮಣ್ಣಿನ ಪಾತ್ರೆ ಅಷ್ಟೇ. ಜ್ಞಾತೇ ಸತಿ ಮೃಣ್ಮಯೇಶು ಸರ್ವೇಶು ಉಪದೇಶಂ ವಿನೈವ ವಿಜ್ಞಾತ ಮೃತ್ಪಿಂಡ ಸಾದೃಶ್ಯ ಅದೇ ತೇ ಮದ್ರೂಪ ಇತಿ ಯಥಾ ಜ್ಞಾಯಂತೆ. ಗೋವು ಒಂದು ಒಂದು ಗೋವು ನೋಡ್ತೀವಿ, ಎಲ್ಲ ಗೋವು ಗೊತ್ತಾಯ್ತೋ ಇಲ್ಲ ಈಗ? ಆ ರೀತಿಯಲ್ಲಿ ಗೊತ್ತಾಗುತ್ತೆ. ಇದು ಸಾದೃಶ್ಯ, ಸಿಮಿಲಾರಿಟಿ ಅಂದರೆ ಸಾದೃಶ್ಯ ಇದು. ತಥಾ ಭಗವತಿ ಸತ್ಯತ್ವಾದಿನ ಜ್ಞಾತೇ ಸತಿ ಸತ್ಯತ್ವ ಪ್ರಾಮಾಣಿಕತ್ವಾದಿ ಸಾದೃಶ್ಯಾತ್. ನೋಡಿದ್ರ ಸಾದೃಶ್ಯದ ಕೇಸ್ ಇದು. ಇತ್ತಿ ಜಗದಪಿ ತಥಾ ಜ್ಞಾಯತೆ ಇತ್ಯರ್ಥ. ಏನು ದೇವರು ಸತ್ಯ ಅಂತ ಗೊತ್ತಾದ ಮೇಲೆ ಅವನು ಸೃಷ್ಟಿಯಾದ ಜಗತ್ತು ಕೂಡ ಏನಾಗಿರಬೇಕು? ಸತ್ಯ. ಸತ್ಯತ್ವ ಸಿಮಿಲಾರಿಟಿ ಬಂತೀಗ, ದೇವರು ರಿಯಲ್ಲು ಜಗತ್ತು ರಿಯಲ್ಲು ಅಂತ ಒಂದು ಜ್ಞಾನ ಬಂತು. ಇದು ಅರ್ಥ ಆಯ್ತಾ ಅಂತ ಕೇಳಿದರು. ಒಂದು ಎಕ್ಸಾಂಪಲ್ ಆಯ್ತು ಅಲ್ಲಿಗೆ, ಏನು ಅಲ್ಲಿ ಸ್ವಲ್ಪ ಉಳ್ಕೊಂಡಿದೆ. ವಾಚಾರಂಭಣ ಮೃತ್ತಿಕೇತೇವ ಸತ್ಯಂ ಇದೆ, ಅದನ್ನು ಹೇಳಬೇಕಾಗಿದೆ. ಭಗವತ ಪ್ರಧಾನತ್ವಾತ್ ಜಗತ್ತು ಅಪ್ರಧಾನತ್ವಾತ್ ಪ್ರಧಾನ ಜ್ಞಾನಾತ್ ಅಪ್ರಧಾನಂ ಜ್ಞಾತವದ್ಭವತಿ ತೇ ತತ್ ದೃಷ್ಟಾಂತೇನ ಉಪಪಾದಯತಿ. ಆಮೇಲೆ ಇನ್ನೊಂದು ವಸ್ತು ಇದೆ, ಯಾರಿಗೆ ಊರಿಗೆ ಹೋಗಿ ನೋಡ್ಕೊಂಬ ಅಂತ ಹೇಳಿದರು. ಒಂದು ಯಾವುದೋ ಊರಿಗೆ ಹೋಗ್ಬೇಕಾಯ್ತು, ಆ ಊರಿನ ವಿಷಯ ತಿಳ್ಕೊಂಬ ಅಂತ ಕಳಿಸಿದರೆ ಪ್ರತಿಯೊಬ್ಬರು ಕಂಡು ಮಾತಾಡಿಸ್ತಾನೆ. ಅವನೀಗ ಏನು ಮಾಡ್ತಾನೆ? ಅವನೀಗ ಪ್ರಧಾನ ಹುಡುಕೊಂಡು ಹೋಗ್ತಾನೆ, ಪ್ರಧಾನ ಹುಡ್ಕೊಂಬಿಟ್ಟು ಕೇಳ್ತಾನೆ. ಆಮೇಲೆ ಬಂದು ಆ ಊರಿನ ಒಟ್ಟು ಅಭಿಪ್ರಾಯ ಅದೇ ಅಂತ ಹೇಳಿಬಿಡ್ತಾನೆ. ಸೊ ಪ್ರಧಾನ ಜ್ಞಾನೇನು ಅಪ್ರಧಾನಂ ಜ್ಞಾತಮೇವ ಭವತಿ. ಪ್ರಧಾನ ಒಬ್ಬನು ತಿಳ್ಕೊಂಡ್ರೆ ಅಪ್ರಧಾನ ಎಲ್ಲ ತಿಳ್ಕೊಂಡಂತೆ ಆಯಿತು. ಎರಡನೇದನ್ನು ಅದು ಯಾತಕ್ಕೆ ದೃಷ್ಟಾಂತ ಎಲ್ಲಿ ಬಂತು ಅಂದರೆ, ವಾಚಾರಂಭಣಂ ಇತಿ ಯಥಾ ಸೌಮ್ಯ ಇತಿ ಅನುಷಜ್ಯತೆ ಹೇ ಸೌಮ್ಯ. ಅದೊಂದು ದೃಷ್ಟಾಂತ, ಇನ್ನೊಂದು ದೃಷ್ಟಾಂತ ಅಂತ ಅರ್ಥ ಆಯಿತು. ಎರಡು ದೃಷ್ಟಾಂತ ಆಯ್ತು ಇದರೊಳಗೆ, ಮೇರೆಯದಕ್ಕೆ ಒಂದು ಕಾಣುತ್ತೆ, ಎರಡಾಯ್ತದ. ವಾಚ ವಾಗೀಂದ್ರಿಯೇಣ ನಾಂನಾಂ ಸಂಸ್ಕೃತೇನ ಇತರ ಭಾಷಾ ಶಬ್ದ ಅನಾಂ ಆರಂಭಣಂ ಉಚ್ಚಾರಣಂ ವಿಕಾರ ಉತ್ಪಾದನಂ. ಮೂಲ ಭಾಷೆ ಯಾವುದು? ಸಂಸ್ಕೃತ. ಸಂಸ್ಕೃತದಿಂದ ಏನಾಯ್ತು? ಎಷ್ಟೋ ಭಾಷೆಗಳು ಹುಟ್ಟಿ ಬಂದ್ವಿ. ಎಲ್ಲ ಭಾಷೆಗಳಿಗೂ ಕೂಡ ಕೆಲವಕ್ಕೆ ಡೈರೆಕ್ಟಾಗಿ ಸ್ಫೂರ್ತಿ, ಕೆಲವಕ್ಕೆ ಇಂಡೈರೆಕ್ಟಾಗಿ ಬಂತು. ಸಂಸ್ಕೃತ ಭಾಷೆ ಮೂಲ ಭಾಷೆ, ಅದಕ್ಕೆ ಅದರಿಂದ ಎಲ್ಲ ಎಷ್ಟೋ ಭಾಷೆಗಳು ಹುಟ್ಟಿ ಬಂದವು. ಇದರಲ್ಲಿ ನತು ಸಂಸ್ಕೃತಾನಾಮಿವ ವ್ಯಂಜನ ಅತಃ ತಾನೇ ಅನಿತ್ಯಾನಿ. ಸಂಸ್ಕೃತ ಹೇಗೆ ವ್ಯಂಜನ ಅಂದರೆ ಏನರ್ಥ? ಇನ್ನೊಂದರಿಂದ ಹುಟ್ಟಿ ಬಂದ ಭಾಷೆಯಲ್ಲ, ಸ್ವತಂತ್ರವಾದ ಭಾಷೆ. ಉಳಿದ ಭಾಷೆಗಳೇನೋ ವ್ಯಕ್ತವಾದ ಭಾಷೆಗಳು, ಇದರಿಂದಾಗಿ ಹುಟ್ಟಿ ಬಂದ ಭಾಷೆಗಳು. ಎಕ್ಸಾಂಪಲ್ ಯಾವುದು ಅಂದರೆ, ಅತಃ ನತು ಸಂಸ್ಕೃತ ಅತಃ ತಾನೇ ಅನಿತ್ಯಾನಿ ಮೃತ್ತಿಕಾಯಿತ್ಯ ಉಪಲಕ್ಷಣಂ. ಅಂದರೆ ಅದೇನಾಯ್ತು ಈಗ, ಸಂಸ್ಕೃತ ಎಲ್ಲ ಭಾಷೆ ಹುಟ್ಟಿ ಬಂದು, ಸಂಸ್ಕೃತ ನಿತ್ಯವಾದ ಭಾಷೆ. ಉಳಿದ ಭಾಷೆಗಳೆಲ್ಲ ಏನವು? ಹುಟ್ಟಿ ಬರುತ್ತೆ ಮತ್ತೆ ಹೋಗಿಬಿಡುತ್ತೆ. ಪ್ರಧಾನವಾದ ಭಾಷೆ ಯಾವುದಾಯ್ತು ಈಗ? ಸಂಸ್ಕೃತ ಆಯಿತು. ಮೃತ್ತಿಕಾಯಿತ್ಯ ಉಪಲಕ್ಷಣಂ, ಮೃತ್ತಿಕಾ ಎಕ್ಸಾಂಪಲ್ ತಗೊಂಡು, ಮೃತ್ತಿಕಾ ಮೃಣ್ಮಯ ಪಾತ್ರೆ ಎಕ್ಸಾಂಪಲ್ ಬೇರೆ, ಮೃತ್ತಿಕಾ ಹೆಸರು ಎಕ್ಸಾಂಪಲ್ ಬೇರೆ. ಮೃತ್ತಿಕಾ ಪಾತ್ರೆ ಎಂಬುದು ವಸ್ತು, ಅಲ್ಲಿಯೂ ದೇವರಿಗೂ ಸಾದೃಶ್ಯ ಇದೆ. ಮೃತ್ತಿಕಾ ಎಂಬುದು ಭಾಷೆ, ಭಾಷೆ ಎಂಬುದು ಪ್ರಧಾನ. ಒಂದು ಪ್ರಧಾನ ಭಾಷೆ ಗೊತ್ತಾದರೆ ಅಪ್ರಧಾನ ಭಾಷೆ ಏನಾದಾಗ ಲೆಕ್ಕ? ಗೊತ್ತಿದ್ದಾಗ ಲೆಕ್ಕ. ಪ್ರಧಾನ ವ್ಯಕ್ತಿ ಗೊತ್ತಾದರೆ ಅಪ್ರಧಾನ ಗೊತ್ತಿದ್ದಾಗ ಲೆಕ್ಕ. ಆ ಅರ್ಥದಲ್ಲಿ ಮೃತ್ತಿಕೇತ್ಯುಪಲಕ್ಷಣಂ, ಮೃತ್ತಿಕೇತ್ಯಾದಿ ಸಂಸ್ಕೃತಂ ನಾಮಧೇಯಂ ಅವಿಕಾರ. ನಾಮಧೇಯಂ ನಿತ್ಯಂ, ಸತ್ಯಂ ಅಂದ್ರೇನು? ನಿತ್ಯಂ ಅಂತ ಅರ್ಥ. ಅತಏವ ಸತ್ಯಂ ನಿತ್ಯಮಿತ್ಯರ್ಥ. ಉಳಿದ ಭಾಷೆಗಳು ಅನಿತ್ಯ, ಸಂಸ್ಕೃತ ಭಾಷೆ ಒಂದೇ ನಿತ್ಯ. ಸಂಸ್ಕೃತದ ಪ್ರಾಧಾನ್ಯವನ್ನು ಬರಹಾಗೆ ಆಚಾರ ಅರ್ಥ ಇವರೊಬ್ಬರೇ ಆಚಾರ್ಯರು ಅರ್ಥ ಮಾಡಿದ್ರು, ಉಳಿದವರೆಲ್ಲ ಕೂಡ ಬಿಟ್ಟಾಕ್ಬಿಟ್ಟಿದ್ರು. ಸಂಸ್ಕೃತದ ಹಿರಿಮೆ ಹೇಳೋದಕ್ಕೂ ಈ ವಾಕ್ಯ ಮುಖ್ಯ ಉಪಯೋಗ ಆಗುತ್ತೆ ಅಂತ ಅರ್ಥ. ಸಂಸ್ಕೃತ ನಿತ್ಯವಾದ ಭಾಷೆ, ಉಳಿದ ಭಾಷೆ ಅನಿತ್ಯವಾದ ಭಾಷೆಗಳು. ನಿತ್ಯವಾದ ಭಾಷೆ ತಿಳ್ಕೊಂಡು ಏನಾಯ್ತು ಈಗ? ಈ ಜನ್ಮ ನಿತ್ಯ ಸಂಸ್ಕೃತ ಓದಿ ಸತ್ತ, ಮುಂದಿನ ಹುಟ್ಟಿದ ಮತ್ತೆ ಎಲ್ಲಿ ಹುಟ್ಟಿದ್ರು ಕೂಡ ಮತ್ತೇನು ಉಪಯೋಗ? ನಿತ್ಯ ಸಂಸ್ಕೃತ ಭಾಷೆ ಆದ್ದರಿಂದ ಮತ್ತೆ ಜ್ಞಾನ ಬಂದ್ಬಿಡುತ್ತೆ, ಭಾಷೆ ಜ್ಞಾನ ಬಂದ್ಬಿಡುತ್ತೆ ಅವನಿಗೆ. ಬೇರೆ ಭಾಷೆ ತಿಳ್ಕೊಂಡು ಸತ್ತ, ಇವ್ರು ಹುಟ್ಟಿದ ಹೊತ್ತಿಗೆ ಆ ಭಾಷೆ ಇರಲಿಕ್ಕಿಲ್ಲ, ಔಟ್ಡೇಟೆಡ್, ಮುಗಿದೋಯ್ತಾರೆ. ನಿತ್ಯವಾದ ಭಾಷೆ ತಿಳ್ಕೊಂಡ್ರೆ ಅನಾದಿ ನಿತ್ಯವಾದ ಕಾಲಕ್ಕೂ ಉಪಯೋಗಕ್ಕೆ ಬರುತ್ತೆ. ಅನಿತ್ಯ ಭಾಷೆ ತಿಳ್ಕೊಂಡ್ರೆ ಟೆಂಪ್ರರಿ, ಯಾವುದೋ ಊರಿಗೆ ಹೋಗ್ತಾರೆ, ಯಾವುದೋ ಭಾಷೆ ಮಾತಾಡ್ತಾರೆ, ಸ್ವಲ್ಪ ಮಿನಿಮಮ್ ಹೇಳೋದು ಕೊಡೋದು ಬನ್ನಿ ಹೋಗಿ ಎಷ್ಟು ತಿಳ್ಕೊಂಡು ಹೋಗಿಬಿಡ್ತಾರೆ. ಸ್ವಲ್ಪ ಮರ್ತೇ ಹೋಗಿಬಿಡೋದು, ಬೇಕಾಗೋದಿಲ್ಲ. ಆದರೆ ಇದೆಂಥ ಭಾಷೆ ಇದು? ನಿತ್ಯವಾದ ಭಾಷೆ. ಈ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಂಸ್ಕೃತದ ಮಹಿಮೆ ಇದು. ನತು ಸಂಸ್ಕೃತಾನಾಮಿವ ವ್ಯಂಜನಂ ಅತಸ್ತಾನ್ಯ ನಿತ್ಯಾನಿ ವೃತ್ತಿಕೇತ್ಯುಪಲಕ್ಷಣಂ ವೃತ್ತಿಕೇತ್ಯಾದಿ ಸಂಸ್ಕೃತಂ ನಾಮಧೇಯಂ ಅವಿಕಾರಃ ಅತೇವ ಸತ್ಯಂ ನಿತ್ಯಮಿತ್ಯರ್ಥಃ. ಅಥವಾ ನಿತ್ಯತ್ವ ಸಂಸ್ಕೃತಂ ನಾಮಧೇಯಂ ಪ್ರಧಾನಂ. ನಿತ್ಯವಾದದ್ದು ಪ್ರಧಾನ, ಅನಿತ್ಯವಾದ ಅಪ್ರಧಾನ. ಒಬ್ಬರು ಎರಡು ಅಡ್ರೆಸ್ ಕೊಡ್ತಾನೆ, ಪರ್ಮನೆಂಟ್ ಒಂದು, ಟೆಂಪರರಿ ಒಂದು. ಯಾವ್ದು ಪ್ರಧಾನ? ಪರ್ಮನೆಂಟ್ ಪ್ರಧಾನ. ನಿತ್ಯವಾದ ಪ್ರಧಾನ, ಅನಿತ್ಯವಾದ ಅಪ್ರಧಾನ. ನಿತ್ಯವಾದ ಕಾರ್ಯ ಸಿಗಲೇಬೇಕು, ಅನಿತ್ಯವಾದರೆ ಸಿಗಬೇಕಾದ ಕಾರಣ ಇಲ್ಲ. ಮತ್ತೆ ಹೇಳಿದ್ದಾನೆ ಟೆಂಪರರಿ ಅಂತ ಹೇಳಿಬಿಡ್ತಾನೆ. ರಾತ್ರಿ ಮಧ್ಯಾಹ್ನ 12 ಗಂಟೆ ಬಾಲಿ ಗಿಡಗಳು ನಿಂತಿರ್ತೇನೆ ಅಂತ ಹೇಳಿದ್ದ. ಬಂದ ಸಿಕ್ಕಿಬಿಟ್ಟ. ಯಾವಾಗ ಅಲ್ಲಿ ನಿಂತಿರ್ತಾನೆ ಅವನು? ಆ 12 ಗಂಟೆ ಅವತ್ತು ಮಾತ್ರ, ಅಷ್ಟು ಬೇರೆ ದಿವಸ ಅಲ್ಲ. ಬರೇ ಅವಧಿ ಯಾವಾಗಲೂ ಸಿಗ್ತಾನೆ. ಎಷ್ಟು ಡಿಫರೆನ್ಸ್ ಇದೆಯೋ ಆ ಥರ ಉಳಿದ ಭಾಷೆಗಳಲ್ಲಿ ಭಾರಿ ಟೆಂಪರರಿ ಪರ್ಪಸ್ಸೇ ಹೊರತು ಬೇರೆ ಅಲ್ಲ. ವ್ಯಂಜನ ಅಂದರೆ ವ್ಯಕ್ತವಾಗಿ, ಇದರಿಂದ ಹುಟ್ಟಿ ಬಂದರೆ ವ್ಯಂಜನ. ಆ ವ್ಯಂಜನ ಇದು ಊಟಕ್ಕೆ ವ್ಯಂಜನ ಉಪಯೋಗಿಸ್ತಾರೆ. ಏನರ್ಥ? ಪ್ರಧಾನ ಅನ್ನ ಇವೆಲ್ಲ, ಅದಕ್ಕೆಲ್ಲ ಜತಿಸಿರೋದು, ಅದಕ್ಕೆ ವ್ಯಂಜನ. ಅದು ಸಂಸ್ಕೃತೇತರ ಅಪಭ್ರಂಶ ಭಾಷಾ ಶಬ್ದ ಜ್ಞಾನೇನ ಯತ್ ಫಲಂ. ಈಗ ಸಂಸ್ಕೃತ ಜ್ಞಾನ ಬಂತು ಅಂತ ತಿಳ್ಕೊಬೋಣ. ಪ್ರಧಾನ ವ್ಯಕ್ತಿ ಜ್ಞಾನ ಬಂತೀಗ. ಪ್ರಧಾನ ವ್ಯಕ್ತಿ ಜ್ಞಾನ ಬಂದಮೇಲೆ ಅಪ್ರಧಾನ ವ್ಯಕ್ತಿ ಜ್ಞಾನ ಬಂದಾಗ ಲೆಕ್ಕ. ಸಂಸ್ಕೃತ ಭಾಷೆ ಒಂದು ಬಂದುಬಿಟ್ರೆ ಎಲ್ಲ ಭಾಷೆ ಬಂದಾಗ ಲೆಕ್ಕ ಅಂತ ಹೇಳಿಬಿಡ್ತಾರೆ. ಅದು ಬಂದ ಲೆಕ್ಕ ಅಂದರೆ ಸುಲಭ ಕಲ್ಯಕ್ಕೆ ಬರುತ್ತೆ ಅಂತ ಅರ್ಥ. ಈ ಭಾಷೆಯ ಸ್ಟ್ರೆಂತ್ ಇದು, ಸಂಸ್ಕೃತ ಭಾರಿ ಕಷ್ಟದ ಭಾಷೆ, ಅದೇ ಬಂದ ಮೇಲೆ ಸುಲಭ ಗೆದ್ದು ಬಿಡ್ತಾನೆ. ಅದಕ್ಕೋಸ್ಕರ ಎಲ್ಲ ಭಾಷೆ ತಿಳ್ಕೊತಾನೆ, ಆದ್ದರಿಂದ ಕಷ್ಟ ಆಗೋದೇ ಇಲ್ಲ. ಸಂಸ್ಕೃತ ಸಂಸ್ಕೃತ ಇತರ ಅಪಭ್ರಂಶ ಭಾಷಾ ಶಬ್ದ ಜ್ಞಾನೇನ ಯತ್ ಫಲಂ ತತ್ ಫಲಂ ಸಂಸ್ಕೃತ ಶಬ್ದ ಜ್ಞಾನೇನ ತದಾಭವತಿ. ಅದು ಗೊತ್ತಿದ್ದಾಗ ಎಲ್ಲಿ ಹೋದರೂ ಅರ್ಥ ಆಗೋದ್ರಿಂದ ಉಳಿದವರು ಅಕಸ್ಮಾತ್ ಏನೋ ಗೊತ್ತಾಗಿರೋರು ಕೂಡ ಸಂಸ್ಕೃತವಾಗಿ ಇನ್ನೊಬ್ಬರು ಇರ್ತಾರೆ, ಅದು ಮಾತ್ರ ಅರ್ಥ ಮಾಡ್ಕೊಂಬಿಡ್ಬೋದು. ಗೊತ್ತಾಯ್ತು? ಇವತ್ತು ಇಂಗ್ಲೀಷ್ಗೆ ಆ ಸ್ಥಾನ ಹೆಚ್ಚು ಕಡಿಮೆ ಏನಾಗಿದೆ ಇವತ್ತು, ಎಲ್ಲೋದ್ರೂ ಕೂಡ ಅದರಿಂದ ಅಡ್ಜಸ್ಟ್ ಮಾಡ್ಕೊಂಬಿಡ್ತಾರೆ. ಇತ್ತ ಇವತ್ತ ಕಾಲಕ್ಕೆ ಅಷ್ಟೇ, ಇದು ಅನಿತ್ಯನೇ. ಮತ್ತೆ ಅದು ಸಂಸ್ಕೃತ ಮಾತ್ರ ಯಾವಾಗಲೂ ಉಳಿಯುತ್ತೆ ಅಂತ ಹೇಳ್ತಾರೆ. ಯಥಾಭವತಿ ತಥಾ ಕರ್ಮ ದೇವತಾದಿ ಜಗದ್ ಜ್ಞಾನೇನ ಯತ್ ಫಲಂ ತತ್ಸರ್ವಂ ಪ್ರಧಾನಭೂತ ಭಗವದ್ ಜ್ಞಾನೇನ ಶ್ರುತಿ. ಅದಕ್ಕೇನೆ ಶ್ರುತೇನ ಮತೇನ ವಿಜ್ಞಾತೇನ ಅಶ್ರುತಂ ಅಮತಂ ಅವಿಜ್ಞಾತಂ ಜಗತ್ ಶ್ರುತಂ ಅಥ ವಿಜ್ಞಾತ ಫಲಂ ಭವತಿ ಇತ್ಯುಕ್ತಮಿತಿ ಸ್ವಾಭಿಪ್ರಾಯಂ ಪ್ರಕಟಿತವಾನ್ ಉದ್ದಾಲಕ ಇತ್ಯರ್ಥ. ಇದೇ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಹಿಂದಿನ ಗ್ರಂಥ ಸಂಸ್ಕೃತದಲ್ಲಿ ಬರೆದ್ರು, ಎಷ್ಟು ಉಪಯೋಗ ಆಯ್ತು ನಮಗೆ. ಅದೀಗ ಅದೇನು ಲೋಕಲ್ ಲ್ಯಾಂಗ್ವೇಜಲ್ಲಿ ಬರೆದುಬಿಟ್ಟಿದ್ರೆ ಎಷ್ಟೋ ಭವಿಷ್ಯ ಮಿಸ್ ಆಗಿಬಿಡ್ತೀವಿ. ಇವತ್ತು ಅವತ್ತಿನ ಇನ್ನೊಂದು ಸ್ವಾರಸ್ಯ ನೋಡಿ, ಇವತ್ತು ಇಂಗ್ಲೀಷಿಂದು ಇದಿರುತ್ತೆ. ಸಾಮಾನ್ಯವಾಗಿ 50 ವರ್ಷಕ್ಕೊಮ್ಮೆ 100 ವರ್ಷಕ್ಕೊಮ್ಮೆ ಸ್ವಲ್ಪ ಭಾಷೆ ಚೇಂಜ್ ಆಗ್ತಾ ಹೋಗುತ್ತೆ. ಈ ಹಳೆಗನ್ನಡ, ನಡುಗನ್ನಡ, ಅದನ್ನು ಮಧ್ಯಗನ್ನ ಇವೆಲ್ಲ ಕರೀತಾರೆ. ಇವತ್ತು ಈ ಕನ್ನಡ ಇದೆ. ಇಬ್ಬರು ಈ ಕನ್ನಡ ಓದಿದ್ರೆ ಹಳೆಗನ್ನಡ ಅರ್ಥ ಆಗೋದಿಲ್ಲ. ಹಳೆಗನ್ನಡದ ಎಷ್ಟೋ ಕಾವ್ಯಗಳಿದೆ, ಒಂದು ಲೈನ್ ಕೂಡ ಅರ್ಥ ಆಗೋದಿಲ್ಲ ಅವು ಕೂಡ. ಯಾಕೆ ಕನ್ನಡನೇ ಮತ್ತೆ ಭಾಷೆ ಚೇಂಜ್ ಆಗ್ತಾ ಬಂತು. ಸುಮಾರು 800 ವರ್ಷದಿಂದ ಕನ್ನಡ, ಸ್ವಲ್ಪ ಹಿಂದಿನ ಕನ್ನಡ, ಇವತ್ತಿನ ಕನ್ನಡ. ಇವತ್ತಿನ ಕನ್ನಡದಲ್ಲೇ ಸ್ವಲ್ಪ ಹಳೆ ಪುಸ್ತಕ ಇರ್ತವೆ, ಅನುವಾದ ಮಾಡಿರ್ತಾರೆ. ಒಂದಾನೊಂದು ಕಾಲದಲ್ಲಿ ಅವ್ರು ಶುರು ಮಾಡಿರ್ತಾರೋ, ಒಂದಾನೊಂದು ಕಾಲದಲ್ಲಿ ಅವನೇನಿಂದ ಅಂತಂದು ಹೇಳಿದ್ದಾರೆ, ಈಗ ಇಂದ ಅಂದವನಾದನು, ಈಗೆಲ್ಲ ಬರೆದಿರ್ತಾರೆ. ಈಗ ಅವೆಲ್ಲ ಹೊರಟೋಯ್ತಾ? ಇಲ್ಲ ಇಲ್ಲ, ಅಲ್ಲ ಕೆಲವು ಹೇಳೋ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಲಾಂಗ್ ಸೆಂಟೆನ್ಸಸ್ ಅವರು ಎಲ್ಲ ಪರಿಚಿತ ಆದರೆ ಕೇಳುವಂಥವನಾಗು ಆ ರೀತಿ ಶುರು ಮಾಡ್ತಾರೆ. ನಾನು ಹೇಳುವಂಥವನಾಗ್ತೇನೆ, ಹೇಳೋ ಪದ್ಧತಿಗಳವೆಲ್ಲ ಅದೇನಾಯಿತು ಅಂದರೆ ಮಧ್ಯೆ ಮಧ್ಯೆ ಸೇರಿಸೋದು, ಅವೆಲ್ಲ ಹೊರಟೋಯ್ತಿ. ಬರ್ತಾ ಬರ್ತಾ ಶಾರ್ಟ್ ಸೆಂಟೆನ್ಸಸ್ಸು ಎಫೆಕ್ಟ್ ಚೇಂಜ್ ಆಯಿತು. ಅದರಲ್ಲೂ ಕೂಡ ನವ್ಯ ಕಾವ್ಯಗಳಲ್ಲೇ, ಈ ಕಾವ್ಯ, ನವ್ಯ ಕಾವ್ಯ, ನವ್ಯ ದಲಿತ ಕಾವ್ಯ, ಇರೋ ಕಾವ್ಯಗಳು ಪದ್ಧತಿ ಆಗ ಸಂಸ್ಕೃತದಲ್ಲಿ ನೋ ಚೇಂಜ್. ಇವತ್ತು ವಾಲ್ಮೀಕಿ ರಾಮಾಯಣ ಅರ್ಥ ಆಗುತ್ತೆ, ಇವತ್ತು ಸಂಸ್ಕೃತ ಕಲ್ತ್ಕೊಂಡ್ರು. ಎಷ್ಟು ದಿನದಿಂದ ಅದು ಮಹಾಭಾರತ ಅರ್ಥ ಆಗುತ್ತೆ, ಕಾಳಿದಾಸ ನಾಟಕ ಎಲ್ಲ ಅರ್ಥ ಆಗುತ್ತೆ ನಮಗೆ. ಒಂದೇ ಸಮ ಒಂದ್ಸತಿ ಕಲ್ತು ಸಂಸ್ಕೃತ ಅಷ್ಟೇ. ಅದು ಈ ರೀತಿ ನಿತ್ಯತ್ವ ಬೇರೆ ಭಾಷೆ ಬರಲಿಲ್ಲ. ಇಂಗ್ಲೀಷ್ ಕೂಡ ಹಳೆ ಭಾಷೆ, ಹಳೆ ಇಂಗ್ಲೀಷ್, ಈಗಲೂ ಇಂಗ್ಲೀಷ್ ಬೇರೆ. ಮತ್ತು ಆ ಇಂಗ್ಲೀಷ್ ಯೂಸ್ ಡಿಫ್ರೆನ್ಸ್ ಕಾಣುತ್ತೆ ಆಗಲೇ. ಇದರ ಎಲ್ಲದರಲ್ಲೂ ವ್ಯತ್ಯಾಸ ಉಂಟು. ಸಂಸ್ಕೃತದಲ್ಲಿ ಮಾತ್ರ ಏನಿಲ್ಲ, ನಿತ್ಯ ಭಾಷೆ. ಮತ್ತು ಒಂದು ವೇದ ವೇದೇತರ ಎರಡು ಭಾಗ ಮಾಡಿಬಿಟ್ರೆ ಸಾಕು, ವೇದ ಸಾಹಿತ್ಯ ಓದ್ಕೊಂಡ್ರೆ ಇಡೀ ವೇದ ಅರ್ಥ ಆಗುತ್ತೆ. ಅದೇ ರೀತಿ ಒಂದು ಸಂಸ್ಕೃತ ಬಂತು ಅಂದರೆ ಯಾವ ಸಂಸ್ಕೃತ ಮಾತು ಬೇಕಾದ್ರೆ ಅರ್ಥ ಆಗುತ್ತೆ. ಅದು ಇದರಲ್ಲೇ ನಮಗೆ ಅರ್ಥ ಆಯಿತು, ಸಂಸ್ಕೃತ ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ. ಆಚಾರ್ಯ ಯಾತ ಕನ್ನಡದಲ್ಲಿ ಬರಲಿಲ್ಲ ಅಂದರೆ ಕನ್ನಡ ಹಬ್ಬ ಚೇಂಜ್ ಆಗಿ. ಇಲ್ಲಿ ಕನ್ನಡ ನೋಡಿ, ನೀವು ಹುಬ್ಬಳ್ಳಿ ಕನ್ನಡ ಬೇರೆ, ಈ ಕನ್ನಡ ಬೇರೆ, ಮಂಗಳೂರು ಕನ್ನಡ ಬೇರೆ, ಮದ್ರಾಸ್ ಕನ್ನಡ ಬೇರೆ. ಕೆಲವು ಕನ್ನಡ ಕೇಳಿಬಿಟ್ಟು ಕನ್ನಡ ಅನಿಸೋದಿಲ್ಲ ಅವು. ಕನ್ನಡ ಅದು ಒತ್ತು ಹೇಳಿದ್ರೆ ಗೊತ್ತಾಗಬೇಕು ಅಷ್ಟೇ. ಎಷ್ಟು ಕನ್ನಡಗಳಿವೆ ಈಗ, ಆ ರೀತಿ ಕನ್ನಡ ಆಕ್ಸೆಂಟ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಆ ಪದ್ಧತಿ ಸಂಸ್ಕೃತದಲ್ಲಿ ಇಲ್ಲವೇ ಇಲ್ಲ. ಎಲ್ಲಿ ಹೋದರೂ ಒಂದೇ ಭಾಷೆ. ಗೊತ್ತಾಯ್ತು? ಯಾವುದೇ ಕಾಲದವ್ರು ಸಿಕ್ಕರೂ ಸಂಸ್ಕೃತದಲ್ಲಿ ಮಾತಾಡಿದ ತಕ್ಷಣ ಅರ್ಥ ಆಗುತ್ತೆ, ಬೇರೆ ಭಾಷೆಯಲ್ಲಿ ಅರ್ಥ ಆಗೋದಿಲ್ಲ. ರೀ ನಿತ್ಯತ್ವ ಕೊಡೆ ದೃಷ್ಟಾಂತ ವಿಷ್ಣು ಕೂಡ. ಆಚಾರ ಬರಲೇ ಇಲ್ಲ, ಫಸ್ಟ್ ಆಫ್ ಆಲ್ ಡಿಕ್ಟೇಟ್ ಮಾಡಿದ್ರು ಅಷ್ಟೇ. ಬರ್ಕೊಂಡವ್ರು ತುಳು ಬರ್ಕೊಂಡಿದ್ದಾರಲ್ಲ ಇವರು, ಋಷಿಕೇಶ್ ಇರ್ತಾರೆ, ಋಷಿಕೇಶ್ ಎಲ್ಲ ಬರ್ಕೊಂಡಿದ್ದಾರೆ. ಸಂಸ್ಕೃತ ಲಿಪಿ ಬೇರೆ, ಸಂಸ್ಕೃತ ಭಾಷೆ ಬೇರೆ. ಲಿಪಿ ಅಂದರೆ ಸ್ಕ್ರಿಪ್ಟ್ ಅದು. ಈಗ ನಾನು ಮೊದಲನೇ ಎನ್ ಎ ಎನ್ ಯು ಅಂತ ಬರೀತೇನೆ ನಾನು, ಅದು ಸ್ಕ್ರಿಪ್ಟ್ ಯಾವುದು? ಇಂಗ್ಲೀಷು. ಭಾಷೆ ಯಾವುದು? ಕನ್ನಡ. ಸೊ ಸಂಸ್ಕೃತದ ಭಾಷೆ ಸರ್ವಮೂಲ. ಆದರೆ ಲಿಪಿ ಮಾತ್ರ ಏನಾಗುತ್ತೆ? ಚೇಂಜ್ ಆಗುತ್ತೆ. ಆಚಾರ ಕಾಲಕ್ಕೆ ಕನ್ನಡ ಲಿಪಿ ಇರಲಿಲ್ಲ ಇವತ್ತಿನ. ಆದ್ದರಿಂದಾಗಿ ಯಾವ ಲಿಪಿಯಲ್ಲಿ ಬರ್ಕೊಂಡ್ರು? ಮಲಯಾಳಿ ಮಿಕ್ಸ್ಡ್ ತುಳು ಲಿಪಿಯಲ್ಲಿ ಬರೋದು. ಬರ್ತಾ ಬರ್ತಾ ನಾಗರಿ ಲಿಪಿ ಅಂತ ಬಂತು, ಅದರಲ್ಲೇ ಬರೆದ್ರು. ಆಮೇಲೆ ದೇವನಾಗರಿಯಲ್ಲಿ ಬಂತು, ಈ ಕನ್ನಡ ಸ್ಕ್ರಿಪ್ಟ್ ಬಂತು. ಈ ಕನ್ನಡ ಸ್ವರೂಪನ ಅಂತ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಅಯ್ಯೋ ಕನ್ನಡ ಅಂತ, ಕನ್ನಡ ಭಾಷೆ ಅಲ್ಲ ಅದು, ಕನ್ನಡ ಸ್ಕ್ರಿಪ್ಟ್ ಅಷ್ಟೇ. ಇದ್ಯಾವುದು ಭಾಷೆಯ ಸತ್ಯ ಏನದು? ಸಂಸ್ಕೃತನೇ. ಈ ಕನ್ನಡ ಲಿಪಿಯಲ್ಲಿ ನೀವು ವಿಷ್ಣು ಸಹಸ್ರನ ಪ್ರಿಂಟ್ ಮಾಡಿದ ಮಾತ್ರಕ್ಕೆ ಕನ್ನಡ ಆಯ್ತೇನದು, ಕನ್ನಡ ಭಾಷೆಯಲ್ಲಿ ಕನ್ನಡ ಲಿಪಿಯಲ್ಲಿ ಮಾಡಿರೋದೇ ಹೊರತು ಭಾಷೆ ಬೇರೆ ಲಿಪಿ ಬೇರೆ. ಲಿಪಿ ಚೇಂಜ್ ಆಯಿತು, ಸಂಸ್ಕೃತ ಲಿಪಿ ಚೇಂಜ್ ಆಗಿದೆ, ಭಾಷೆ ಚೇಂಜ್ ಆಗಿಲ್ಲ. ಇರಲಿಲ್ಲ, ಜಾಸ್ತಿ ಇರಲಿಲ್ಲ, ಆಗ ಇರಲಿಲ್ಲ. ಆಗ ಅದು ಇದ್ದಿದ್ದ ನಂದಿನಾಗರನೇ ಬಂದಿರಲಿಲ್ಲ ಇನ್ನೂ ಕೂಡ. ಇರಲಿಲ್ಲ, ಪ್ರಾಕೃತ ಲಿಪಿ ಬೇರೆ ಇದೆ, ಬ್ರಾಹ್ಮಿ ಲಿಪಿ ಇನ್ನೂ ಹಳೆ ಲಿಪಿ ಬ್ರಾಹ್ಮಿ ಲಿಪಿ ಅಂತೆಲ್ಲ ಇತ್ತು. ಲಿಪಿಗಳೆಲ್ಲ ಚೇಂಜ್ ಆಗ್ತಾ ಬರ್ತಾನೆ ಅವು. ಲಿಪಿಗಳ ಬಗ್ಗೆ ದೊಡ್ಡ ಶಾಸ್ತ್ರ ಅದು, ಲಿಪಿ ಓದೋದೇ ಒಂದು ಶಾಸ್ತ್ರ ಅದು. ಅಷ್ಟಿದೆ, ಅಷ್ಟೆಲ್ಲ ಮಾಡಿಫೈ ಆಗ್ತಾ ಬಂತದು. ಈಗಿನ ಲೇಟೆಸ್ಟ್ ಎಲ್ಲ ಸಂಸ್ಕೃತ ಲಿಪಿ ಉಪಯೋಗಿಸ್ತೇವೆ ನಾವು, ದೇವನಾಗರಿ ಅಂತೇಳಿ. ಅದು ಇತ್ತೀಚಿನ ತೀರ, ಒಂದು 400-500 ವರ್ಷದ ಹಿಂದೆ ಬಂತು ಅಷ್ಟೇ. ಇದು ಫೈಲಾಲಜಿ ಬೇರೆ, ಲಿಪಿ ಬೇರೆ. ಫೈಲಾಲಜಿ ಎಂಬುದು ಭಾಷೆಗೆ ಸಂಬಂಧಪಟ್ಟಿತ್ತು, ಲಿಪಿ ಭಾಷೆ ಸಂಬಂಧಪಟ್ಟಿದ್ದಲ್ಲ, ಭಾಷೆಯನ್ನು ವ್ಯಕ್ತ ಮಾಡೋದು ಸಂಬಂಧಪಟ್ಟಿತ್ತು ಅಷ್ಟೇ. ಡಿಫರೆಂಟ್ ಶಾಸ್ತ್ರ, ಲಿಪಿಶಾಸ್ತ್ರನೇ ಬೇರೆ, ಶಾಸ್ತ್ರದ ಲಿಪಿಗಳೇ ಬೇರೆ, ಈ ಲಿಪಿಗಳು ಬೇರೆ. ತುಂಬ ವ್ಯತ್ಯಾಸಗಳಾಗುತ್ತೆ. ಇದು ಭಾಷೆ ಮಾತ್ರ ಚೇಂಜ್ ಆಗೋದಿಲ್ಲ. ಯಾವುದನ್ನ? ಅದೇ ಅಕ್ಷರ ಸಂಸ್ಕೃತ ಭಾಷೆ ಅದು. ಆ ಲಿಪಿ ಕನ್ನಡದಲ್ಲೇ ಮೋಡಿಯಲ್ಲಿ ಬರೆದ ಅರ್ಥ ಆಗೋದಿಲ್ಲ, ಮೋಡಿ ಲಿಪಿ ಅಂತಿರುತ್ತೆ, ಅವ್ರಿಗೆ ಮಾತ್ರ ಅರ್ಥ ಆಗೋದು. ಶಾನುಭವರು ಕರ್ಣಿಕ ಆ ಲಿಪಿಯಲ್ಲಿ ಬರೀತಾ ಇದ್ದರು. ಹಿಂದೆ ಸೇಡೆಡ್ ಹಾಗೆ ಇರ್ತಿದ್ವು, ಓದೋದೇ ಭಾರಿ ಕಷ್ಟ. ಅವರ ಕೊನೆಗೆ ಅವ್ರು ಕೊಟ್ಟ ಅಂತ ಹೋಗ್ಬೇಕು ಹೊರತು ಏನೇನೋ ಅರ್ಥ ಆಗಲ್ಲ ಅದರೊಳಗೆ. ಹೀಗೆ ಬರೆದು ಬಿಟ್ಟು ಒಂದು ಲೈನ್ ಇಟ್ಕೊಂಡು ಹೋಗಿಬಿಟ್ರೆ ಓದಕ್ಕೆ ಹೋಗ್ತಾನೆ ಇರುತ್ತೆ ಅದು. ಅಂತ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು? ಟ್ರಾನ್ಸ್ಲಿಟರೇಷನ್ ಬೇರೆ, ಟ್ರಾನ್ಸ್ಕ್ರಿಪ್ಷನ್ ಬೇರೆ. ಟ್ರಾನ್ಸ್ಕ್ರೈಬ್ ಮಾಡೋದು ಅಂದ್ರೆ ಏನು? ಬರೆದಿದ್ರೆ ಇನ್ನೊಂದಕ್ಕೆ ವರ್ಗಾಯಿಸೋದು, ಗೊತ್ತಾಯ್ತಾ? ಇದು ಟ್ರಾನ್ಸ್ಲಿಟರೇಷನ್ ಅಂದ್ರೆ ಏನು? ಇನ್ನೊಂದು ಲಿಪಿ ಚೇಂಜ್ ಮಾಡೋದು, ಕನ್ನಡ ಲಿಪಿ ಇನ್ನೊಂದು ಲಿಪಿ ಚೇಂಜ್ ಮಾಡೋದು ಟ್ರಾನ್ಸ್ಲಿಟರೇಷನ್. ಟ್ರಾನ್ಸ್ಲೇಷನ್ ಬೇರೆ, ಟ್ರಾನ್ಸ್ಲಿಟರೇಷನ್ ಬೇರೆ, ಅದೇ ರೀತಿ ಟ್ರಾನ್ಸ್ಫಾರ್ಮೇಷನ್ ಬೇರೆ. ತುಂಬ ವ್ಯತ್ಯಾಸಗಳಿದೆ. ಏನಂತ ಏನು ಅದು? ಮತ್ತೆ ಇನ್ನೂ ಪದ ಟೆಕ್ನಿಕಲ್ ಟ್ರಾನ್ಸ್ಲೇಷನ್ ಬೇರೆ, ಮತ್ತೆ ಟ್ರಾನ್ಸ್ಲೇಟ್ ಅಲ್ಲಿ ಬಂದೇ ಇರುತ್ತೆ. ಇಷ್ಟೆಲ್ಲ ಹೇಳ್ತಿರಲ್ಲ, ಇದೆಲ್ಲ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತ ಕೇಳಿದರೆ ಪ್ರಾಕ್ಟಿಕಲ್ಲೇ ತರ್ತೀರಾ ಅಂತ. ಮಾಡಿದ್ದೆಲ್ಲ ಟ್ರಾನ್ಸ್ಲೇಟೆಡ್ ಇಂಟು ಆ್ಯಕ್ಷನ್ ಅಂತ ತಿಳ್ಕೊಂಡ್ರೆ ಕನ್ವರ್ಟ್ ಮಾಡೋದು ಆ್ಯಕ್ಷನಿಗೆ. ಸೊ ಟೆಕ್ನಿಕಲಿ ಕೆಲವು ಪದಗಳು ಬೇರೆ, ಅದನ್ನು ಅದು ಮೂಲ ರೂಪದ ಅರ್ಥ ಬೇರೆ. ಅಷ್ಟೆಲ್ಲ ವೆರೈಟಿ ತುಂಬಗಳು ವ್ಯತ್ಯಾಸಗಳು ಉಂಟು. ಅವೆಲ್ಲ ಬೇರೆ, ಲಿಪಿ ಚೇಂಜಸ್, ಅವೆಲ್ಲ ಲಿಪಿ ಚೇಂಜಸ್ ಆಗ್ತಾನೆ ಇರುತ್ತೆ. ಸಂಸ್ಕೃತಕ್ಕೆ ಭಾಷೆ ಬರಿಬೇಕಾದ್ರೆ ಲಿಪಿ ಚೇಂಜ್ ಆಗಿರೋದ್ರಿಂದ ಕನ್ನಡದಲ್ಲಿ ಲಾ ಬರಿಬೇಕಾದ್ರೆ ಇವತ್ತಿಗೆ ಅರ್ಥನೇ ಆಗಲ್ಲ ಅವೆಲ್ಲ ಕೂಡ. ಈ ರೀತಿ ಬರೀತಾ ಇರ್ತ ರಾ ಬರೆಯೋ ಕ್ರಮನೇ ಬೇರೆ ಇತ್ತು, ಈಗೆಲ್ಲ ಬದಲಾಗಿಬಿಟ್ಟಿದೆ. ಈಗಲೂ ಇನ್ನೂ ಗಲಾಟೆ ಇದೆ, ಕೆಲವು ಅಕ್ಷರ ಚೇಂಜ್ ಮಾಡಬೇಕು, ಕಡಿಮೆ ಮಾಡಬೇಕು, ಅವ್ರಿಗೆ ಭಾರ ಕಷ್ಟ ಆಗುತ್ತೆ ಅಂತೇಳಿ. ಓದದೇ ಇದ್ದವ್ರಿಗೆ ಏನು ಆಗಿದ್ರು ಕಷ್ಟನೇ, ಬರೀ ಒಂದೊಂದೇ ಚೇಂಜ್ ಮಾಡ್ತಾ ಕೊನೆಗೆ ಯಾರು ಉಳ್ಕೊಂಡ್ಬಿಟ್ಟು. ತಮಿಳಿನಲ್ಲಿ ಭಾಳಷ್ಟು ಕಟ್ ಮಾಡಿಬಿಟ್ಟಿದ್ದಾರೆ ಅವರು, ಅದರಿಂದ ಏನಾಗುತ್ತೆ ಕೆಲವು ಪದಗಳೆಲ್ಲ ಒಂದು ಎರಡು ನಂಬರ್ ಹಾಕ್ಬೇಕು ಅದಕ್ಕೆ, ಹಾಗೆ ಹೋದ್ರೆ ಅರ್ಥ ಆಗೋದಿಲ್ಲ. ರಾಳ ಅವೆಲ್ಲ ಕೂಡ ಇವೆಲ್ಲ ಒಂದೇ ಪದ ಮಾಡಿ ಹಾಕ್ಬಿಡ್ತಾರೆ, ಹೀಗಾಗಿ ಭಾಳ ಚೇಂಜ್ ಆಗಿಬಿಡುತ್ತೆ. ಅದನ್ನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸಂಸ್ಕೃತ ಸ್ವರೂಪ ಅಲ್ಲಿ ಮಾಡಿರಿ, ಸಂಬಂಧದಲ್ಲಿ ಮಾಡಿರಿ ಅಂದರು, ಮಾಡೋಕ್ಕೆ ಹೋಗಲಿಲ್ಲ. ಯಾತಕ್ಕೆ ಅಂದರೆ ಏನೇನೋ ಓದ್ಕೊಂಡ್ಬಿಡ್ತಾ ಇರೋದೇ ಒಂದು ಆಗೋದೊಂದು ಆಗಿಬಿಡ್ತದೆ. ಅರ್ಥ ಟೋಟಲಿ ಚೇಂಜ್ ಅದು. ಇದರಲ್ಲಿ ಹಾಗಲ್ಲ, ಗುಜರಾತಿ ಲಿಪಿ ಆಮೇಲೆ ಮರಾಠಿ ಲಿಪಿ ನಮ್ಮದು ಎಲ್ಲ ಒಂದೇ. ಸೊ ದೇವನಾಗಿ ಲಿಪಿ ಅಡಾಪ್ಟ್ ಮಾಡಿ, ಲಿಪಿ ಚೇಂಜ್ ಆಗಲಿಲ್ಲ. ತೆಲುಗು ಕನ್ನಡ ಲಿಪಿ ಒಂದೇ, ತೆಲುಗು ಭಾಷೆ ಬೇರೆ, ಕನ್ನಡ ಭಾಷೆ ಬೇರೆ, ಲಿಪಿಗಳು ಮೋರ್ ಆರ್ ಲೆಸ್ ಸಿಮಿಲರ್. ಕನ್ನಡ ಓದೋರು ತಮಿಳು ತೆಲುಗು ಓದಿಬಿಡುವ, ತೆಲುಗು ಓದೋ ಕನ್ನಡ ಓದಿಬಿಡುವ. ಸ್ವಲ್ಪ ಕಷ್ಟಪಡ್ಬೇಕಷ್ಟೇ, ಸುಮ್ಮನೆ ಕನ್ನಡನೇ ಓದಕ್ಕೆ ಬರದೇ ಇರ್ತಾರಲ್ಲ ಅವ್ರನ್ನ ಬಿಟ್ಟುಬಿಡಿ, ಸ್ವಲ್ಪ ಕಾಮನ್ ಸೆನ್ಸ್ ಸುಖ ಓದಕ್ಕೆ ಬರುತ್ತೆ. ಸಣ್ಣ ಕೆಲವೊಂದು ಅಕ್ಷರಗಳು ಮಾತ್ರ ಕಾ ಬರಿಬೇಕಾದ್ರೆ ಹೀಗೆ ಬರೋದು, ಹೀಗೆ ಕೊಡ್ತಾರೆ. ಇಂಥ ವ್ಯತ್ಯಾಸ ಬಿಟ್ಬಿಟ್ರೆ ಸುಲಭವಾಗಿ ಓದ್ಬೋದು. ಅದು ತಲೆ ಕಟ್ಕೊಡ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ ಅಷ್ಟೇ. ಲಿಪಿಯಲ್ಲಿ ಸಿಮಿಲ್ಯಾರಿಟಿ ಇದೆ, ಗುಜರಾತಿ ಮರಾಠಿಯಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಂಡು, ಮರಾಠಿ ಆಲ್ಮೋಸ್ಟ್ ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಗುಜರಾತಿ ಸ್ವಲ್ಪ ಹೀಗೆ ಮಾಡ್ತಾರೆ ಅಷ್ಟೇ, ಸ್ವಲ್ಪ ಕಷ್ಟಪಟ್ಟರೆ ಓದ್ಬಿಡ್ಬೋದು ಅದನ್ನು. ಹಿಂದಿ ಅಂತೂ ಸೇಮ್, ದೇವನಾಗರಿ ಹಿಂದಿ ಲಿಪಿಯಲ್ಲಿ ಅಬ್ಸಲ್ಯೂಟ್ಲಿ ನೋ ಡಿಫರೆನ್ಸ್, ಎರಡೂ ಒಂದೇ. ಕೆಲವು ಹಿಂದೆ ಸಂಸ್ಕೃತ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಕ್ಷರ ಲಿಪಿಯಲ್ಲಿ ನೋಡಿದ್ರೆ ಸಾದೃಶ್ಯ ಇದೆ ಸಂಸ್ಕೃತಕ್ಕೂ ಹಿಂದಿಗೂ, ಭಾಷೆ ಮಾತ್ರ ಸಾದೃಶ್ಯ ಇಲ್ಲ, ಭಾಳಷ್ಟು ವ್ಯತ್ಯಾಸ ಇದೆ. ಒಟ್ಟು ಯಾತಕ್ಕೆ ಹೇಳಿದ್ದಿದ್ದನ್ನು, ಸಂಸ್ಕೃತ ಭಾಷೆ ಎಂಬುದು ನಿತ್ಯ, ಉಳಿದ ಭಾಷೆಗಳು ಅನಿತ್ಯ, ಸಂಸ್ಕೃತದ ಹುಟ್ಟಿ ಬಂದಿವೆ, ಅದು ಪ್ರಧಾನ. ಪ್ರಧಾನ ತಿಳ್ಕೊಂಡಾಗ ಅಪ್ರಧಾನ ಏನಾಗುತ್ತೆ, ತಿಳ್ಕೊಳ್ಳಲು ಪಟ್ಟಂತೆ ಆಗುತ್ತೆ ಅಂತ ಹೇಳಿದರು. ಶ್ರುತೇನ ಮತೇನ ವಿಜ್ಞಾತೇನ ಶ್ರುತ ಮತ ವಿಜ್ಞಾತ ಫಲಂ ಭವತಿ ಇತ್ಯುಕ್ತಮಿತಿ. ಅದೇ ತಿಳ್ಕೊಂಡಾಗತ್ತ ಅಂದರೆ ಅದೇ ತಿಳ್ಕೊಂಡಾಗ ಆಗೋದಿಲ್ಲ, ತಿಳ್ಕೊಂಡು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದರು. ಉದಾಹರಣೆ, ಸಂಸ್ಕೃತ ಬೇರೆ ಭಾಷೆ ಬಂದ್ಬಿಟ್ಟು ಕಷ್ಟ ಬರುತ್ತೆ ಅಂತ ಅರ್ಥ ಅಲ್ಲ, ಬಟ್ ಈ ಕ್ಯಾನ್ ಮ್ಯಾನೇಜ್. ಉಳಿದವರು ಮ್ಯಾನೇಜ್ ಮಾಡೋಕ್ಕೆ ಬರೋದಿಲ್ಲ, ಅವ್ರು ಮ್ಯಾನೇಜ್ ಮಾಡೋಕ್ಕೆ ಬರುತ್ತೆ. ಪ್ರಧಾನ ಜ್ಞಾನದಿಂದ ಏನಾದಾಗೈತೆ, ಈಗ ಅಪ್ರಧಾನ ತಿಳಿದಂತೆ ಆಯಿತು. ಪ್ರಕಟಿತವಾನ್ ಉದ್ದಾಲಕ ಇತ್ಯರ್ಥ ಅನುವ್ಯಾಖ್ಯಾನ. ಇವತ್ತು ಸಹ ಸಂಸ್ಕೃತದಲ್ಲಿ ಅಷ್ಟು ವೆರೈಟಿ ಆಫ್ ಇದು ನಾಲೆಡ್ಜ್ ಬೇರೆ ಕಡೆ ಇಲ್ಲ. ಯಾವ ಶಾಸ್ತ್ರ ಸಂಬಂಧ ಸಂಸ್ಕೃತದಲ್ಲಿ ಸಿಗುತ್ತೆ ನಮಗೆ? ಇವತ್ತು ಬೇರೆ ಭಾಷೆಗಳೆಲ್ಲ ಬಂದಿದ್ದ ಸಂಸ್ಕೃತದಿಂದ ತೊಗೊಂಡು ಬಂದಿದ್ದೆ ಹೊರತು ಕನ್ನಡದಲ್ಲಿರ್ತಕ್ಕಂಥ ಎಷ್ಟೋ ವಿಷಯಗಳು ಸಂಸ್ಕೃತದಿಂದ ಎತ್ಕೊಂಡಿರೋದು. ಭಾಷೆಯ ಉಪಯೋಗ ಎಲ್ಲ ಕೂಡ ಆದರೆ ಸಂಸ್ಕೃತದಲ್ಲಿ ಹಾಗಾದ್ರೆ ಇಂಥ ವಿಷಯ ಇಲ್ಲ ಅಂತಿಲ್ಲ. ಯಾವ ವಿಷಯ ತೊಗೊಂಡು ಶಕುನ ಶಾಸ್ತ್ರ ಬೇಕೋ ಅದು ಅದರಲ್ಲಿರುತ್ತೆ. ಪ್ರತಿಯೊಂದು ಶಾಸ್ತ್ರದ ಬಗ್ಗೆ ಕವರ್ ಮಾಡಿರೋದು ಸಹ ಇದೊಂದೇ. ಆಯುರ್ವೇದ ಪೂರ್ತಿ ಸಂಸ್ಕೃತದಲ್ಲಿ, ಬೇಸಿಕ್ ಟೆಕ್ಸ್ಟ್ ಎಲ್ಲಿದೆ ಅದರಲ್ಲೆಲ್ಲ ಎಲ್ಲ ಸಂಸ್ಕೃತ. ವಾಸ್ತುಶಾಸ್ತ್ರ ಇಂಜಿನಿಯರಿಂಗ್ ಅದರ ಎಲ್ಲಿ ಇತ್ತು, ಆರ್ಕಿಟೆಕ್ಚರ್ ಎಲ್ಲ ಎಲ್ಲ ಸಂಸ್ಕೃತದಲ್ಲಿದೆ ಪ್ರತಿಯೊಂದೇ. ಅದು ಬೇರೆ ಅಲ್ಲ ಹೇಳ್ತಿರೋದು, ಇದನ್ನು ಹೇಳ್ತಿರೋದು ಸಂಸ್ಕೃತದ ವಿಷಯ ಯಾವ ವಿಷಯನ ಯಾತಕ್ಕೆ ಬರೆದ್ರು ಅಂದರೆ ನಿತ್ಯ ಭಾಷೆ ಆದ್ದರಿಂದ ಅವ್ರು ಸ್ಟ್ರೀಮ್ ಕಂಟಿನ್ಯೂ ಆಗಲಿಕ್ಕೆ ಅನುಕೂಲ ಆಯಿತು. ಅನಿತ್ಯ ಭಾಷೆ ಆದರೆ ಡೀಲಿಂಕ್ ಆಗಿಬಿಡ್ತಿತ್ತು, ಡೀಲಿಂಕ್ ಆಗದಂತೆ ಬರಲಿಕ್ಕೆ ಅನುಕೂಲ ಆಯಿತು. ವಾಚ ವಾಗಿಂದ್ರಿಯೇಣ ಆರಂಭಣಂ ಉಚ್ಚಾರಣಂ ಎಶ್ಚ ತದ್ ವಾಚಾರಂಭಣಂ. ವಾಚಾರಂಭಣಂ ಅಂದರೆ ಉಚ್ಚಾರಣ. ಇದ್ರ ಬಗ್ಗೆ ತುಂಬ ಹೇಳೋದಿದೆ, ಇಲ್ಲಿ ಹೇಳೋದಿಲ್ಲ ಅಂತ ಹೇಳ್ತಾರೆ. ಅನುವ್ಯಾಖ್ಯಾನ ಸುಧಯೋಸ್ತು ಉಕ್ತಂ. ಅನುವ್ಯಾಖ್ಯಾನ ಸುಧಾ ಗ್ರಂಥಗಳ ತುಂಬಷ್ಟು ಹೇಳಿದ್ದಾರೆ, ಅಲ್ಲಿ ನೋಡ್ಕೊಡಿ ಅಂತ ಹೇಳಿಬಿಟ್ಟು. ವಾಚಾರಂಭಣಂ ಇತಿ ಬಹುರೀಹಿ. ವಾಚ ವಾಗಿಂದ್ರಿಯೇಣ ಆರಂಭಣಂ ಉಚ್ಚಾರಣಂ ಎಶ್ಚ ತದ್ ವಾಚಾರಂಭಣಂ ನಾಮಧೇಯಂ ವಿಕಾರ ವಿಕ್ರಿಯಮಾಣ ಉತ್ಪತ್ತಿ ಮತ್ ಅತಯೇವ ಅನಿತ್ಯಂ. ಯಾವುದು ವಿಕಾರ ಹೊಂದುತ್ತೋ ಅದು ಹುಟ್ಟಿದೆ ಅಂತ ಅರ್ಥ, ಯಾವುದು ಹುಟ್ಟಿದೆಯೋ ಅದಕ್ಕೆ ನಾಶ ಇದೆ ಅಂತ ಅರ್ಥ, ನಾಶ ಇದೆಯೋ ಅನಿತ್ಯ ಅಂತ ಅರ್ಥ ಅಂತ ಹೇಳಿದರು. ತಸ್ಮಾತ್ ಅದು ಅಪ್ರಧಾನಂ, ಅನಿತ್ಯವಾದ ಭಾಷೆ ಅಪ್ರಧಾನ, ಇದು ನಿತ್ಯವಾದದ್ದು. ಮೃತ್ತಿಕಾ ಇತ್ಯಾದಿಕಂ ಇತ್ಯಾದಿಕಂ ವೈದಿಕಂ ನಾಮಧೇಯಂ ಸತ್ಯಂ ನಿತ್ಯಂ ತತ ಏವ ಪ್ರಧಾನವಿತಿ ತಾತ್ಪರ್ಯಂತು ಪ್ರಾಗ್ವತ್. ಮೃತ್ತಿಕಾ ಅಂತ ಎಕ್ಸಾಂಪಲ್ ಕೊಟ್ಬಿಟ್ಟು, ಮೃತ್ತಿಕಾ ಅನ್ನೋದೇನು ಮೃತ್ ಅಂತಾಯ್ತು. ಮೃತ್ತಿಕಾ ಇನ್ನೊಂದು ರೂಪ ಮೃತ್ ಮಡ್ ಅಂತ ಇಂಗ್ಲೀಷ್ ಗೊತ್ತು, ಎಮ್ಮಿಯುಡಿ ಮೃತ್ ಮಡ್ ಕರೆಕ್ಟ್ ಬಂತು. ಕನ್ನಡದಲ್ಲಿ ಮಣ್ಣು ಅಂತ ಬಂತು, ಮತ್ತೆ ಎಷ್ಟೋ ಇದರಲ್ಲಿ ಏನಾಗ್ತಾ ಬಂತದ್ದು ಪೂರ್ತಿ ಚೇಂಜ್ ಆಗ್ತಾ ಬಂತು ಸ್ವಲ್ಪ ಸ್ವಲ್ಪ. ಸೊ ಬೇಸಿಗೆ ಹುಡ್ಕೊಂಡು ಹೋಗಿಬಿಟ್ರೆ ಸಂಸ್ಕೃತದಲ್ಲಿ ಸಿಕ್ಬಿಡ. ಸರಿಯಾಗಿ ಹುಡ್ಕೊಂಡು ಹೋದರೆ ಸಂಸ್ಕೃತದ ಬೇಸ್ ಇರೋದರಿಂದ ಸಂಸ್ಕೃತ ಸುಲಭ ಆಯ್ತು. ಅಲ್ಲಿ ಆ ರೀತಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದ್ದವ್ರಿಗೆ ಭಾಳ ಸುಲಭ. ಅದೇ ಅದೇನೇ ಸರಿ ಅಲ್ಲಿ ಹೇಳ್ತಾರೆ. ಭಾತೃ ಪಿತೃ ಮಾತೃ ಒಂದಲ್ಲ, ಬೇಕಾದಷ್ಟು. ನಾಮ ನಾನೇ ನೋ ಅಂತಾರಲ್ಲ ಇಂಗ್ಲೀಷಲ್ಲಿ, ನೋ ಡೈರೆಕ್ಟ್ ಆಗಿ ಸಂಸ್ಕೃತದ ಪದ ಇದೆ. ನೋ 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 ಚೇಂಜ್, ನೋ ನೋ ಅಂದಮೇಲೆ ನೋ ಚೇಂಜ್ ಅಂತ ಹೇಳಿದ್ದಾರೆ. ಎರಡರಲ್ಲಿ ಬದಲಾವಣೆ ಏನೇನಿಲ್ಲ ಅದರೊಳಗೆ. ಯಥಾ ಸೌಮ್ಯ ಏಕೇನ ಲೋಹಮಣಿನ ಸರ್ವಂ. ಇನ್ನೊಂದು ಎಕ್ಸಾಂಪಲ್, ಒಂದು ಮುಗಿತ, ಒಂದರಲ್ಲಿ ಎರಡು ಸೇರಿತ್ತು, ಒಂದು ಹಾಕಿದ ಎರಡು ಎಕ್ಸಾಂಪಲ್ ಆಯ್ತು. ಈಗ ಇನ್ನೂ ಎರಡಿದೆ, ಒಟ್ಟು ಆರಾಗುತ್ತೆ ಅಲ್ಲಿಗೆ. ಅದೇನು ಅಂತ ನಾಳೆ ನೋಡೋಣ. ದೃಷ್ಟಾಂತ ಕೊಟ್ಟು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೆಲ್ಲ ಸರಿಯಾಗಿ ಗೊತ್ತಾದರೆ ಸಂಸ್ಕೃತ ಕಲೀಲಕ್ಕೂ ಉತ್ಸಾಹ ಬರಬೇಕು, ದೇವ್ರ ವಿಷಯ ತಿಳಿದಕ್ಕೂ ಯಾರು ಬರಬೇಕು. ದೇವ್ರ ವಿಷಯ ಒಂದು ಗೊತ್ತಾದರೆ ಏನಾಗುತ್ತೆ, ಆಫೀಸ್ನಲ್ಲಿ ಯಾರ್ಯಾರೂ ಗೊತ್ತಿಲ್ಲ ಅವನಿಗೆ. ಆಫೀಸರ್ ಒಬ್ಬರು ಕ್ಲೋಸ್ ಫ್ರೆಂಡ್ ಇವನಿಗೆ, ಹೇಳ್ತಾನೆ ಅವನು ಫೋನ್ ಮಾಡಿ ಕೆಲಸ ಮುಗಿಸ್ಕೊಂಡ್ಬಿಡ್ತಾನೆ. ಇನ್ನೊಬ್ಬರು ಆಸೆ ಎಲ್ಲರ ಹೆಸರು ಗೊತ್ತು, ಅವ್ರು ಬಯೋಡಾಟಾ ಇಟ್ಕೊಂಡಿದ್ದಾನೆ. ಪಾಪ ಆಫೀಸರ್ ಕಂಡ್ರೆ ಏನಷ್ಟು ಏನೇನು ಕೆಲಸ ಆಗಲಿಲ್ಲ. ಅರ್ಥ ಆಯ್ತಾ? ಸೊ ಪ್ರಧಾನ ಅಪ್ರಧಾನದ ವ್ಯತ್ಯಾಸ ತುಂಬ ಹೇಳ್ತಾರೆ ಮುಂದೆ, ಅದು ನೋಡಿಕೊಂಡ್ರೆ ಸರಿ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರ ಪಶ್ಚಾತ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಹೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ.